ಸಿಗುತ್ತೆ, ನಿನ್ನ ಪಾದಾಂಗ್ರಿ ನಿನ್ನ ಪಾದ ಸೇವೆಯನ್ನು ಮಾಡದೆ ಹೋದರೆ ಸಿಗೋದಿಲ್ಲ. ಲಭಂತೆ ಭಗವನ್ ತವ ಅಂಘ್ರಿಚ್ಛಾಯಾಂಶ ವಿದ್ಯಾ ಮತ ಆಶ್ರಯೇಮ. ಅದಕ್ಕೆ ಅಂಘ್ರಿಚ್ಛಾಯ ಅಂಶ ವಿದ್ಯಾ ಪೂರ್ತಿ ತಿಳಿಸತಕ್ಕಂಥ ಶಕ್ತಿ ನಮಗಿಲ್ಲ, ಅದಕ್ಕೋಸ್ಕರ ಅಂಶ ವಿದ್ಯಾ ಸ್ವಲ್ಪ ಆದರೆ ನಿನ್ನ ಪಾದದ ಬಗ್ಗೆ ತಿಳ್ಕೊಂಡ್ರೆ ಏನಾಗುತ್ತೆ, ಉದ್ಧಾರ ಆಗ್ತೇವೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ದೇವರ ಅನುಗ್ರಹಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಬೇರೆ ಯಾವುದರಿಂದ ಕೂಡ ನಮಗೆ ಶಿಶುವಾದ ಪರಿಹಾರ ಸಿಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅನುಗ್ರಹ ಎಲ್ಲದ ಅನುಗ್ರಹ ಅಂದ್ರೆ ಕಾಮನ್ ಫ್ಯಾಕ್ಟರ್, ಪ್ರತಿಷ್ಠ ಎ ಟು ಝೆಡ್ ಅಂತೀವಲ್ಲ, ಎಲ್ಲ ಅನುಗ್ರಹ ಕಾಮನ್ ಫ್ಯಾಕ್ಟರ್. ಅದಕ್ಕೆ ಮತ್ತೆ ಹೇಳೋದಕ್ಕೆ ಹೋಗಲೇ ಇಲ್ಲ ಅದನ್ನು. ಮತ್ತೆ ಯಾವಾಗಲೂ ಅಷ್ಟೇ ಇಷ್ಟೊತ್ತೆಲ್ಲ ಹೋಗ್ತೀವಿ ಅಂತ ಹೇಳಿರ್ತೇವೆ, ಅದೇನು ಎಲ್ಲ ಸರಿ ಹೋದ್ರೆ ಅಂತ ಅಂಡರ್ಸ್ಟುಂಡು ಎಲ್ಲ. ಅದು ಟ್ರಾಫಿಕ್ ಜಾಮ್ ಅಂತ ನಾನೇನು ಮಾಡಲಿ ಅಂತ ಹೇಳ್ತಾ ಇವಾಗ ಬರ್ತಿದ್ದೆ. ಈ ಟೈಮಲ್ಲಿ 2 hours ಅಂತ ಎಲ್ಲ ಇದರಲ್ಲಿ ಹಾಕಿರ್ತಾರೆ ಇಂಟರ್ನೆಟ್ಟಲ್ಲಿ, ಇಲ್ಲಿಂದಲೇ ಜರ್ನಿ 2 hours ಅಪ್ರಾಕ್ಸಿಮೇಟ್ಲಿ ಪ್ರೊವೈಡೆಡ್ ಟ್ರಾಫಿಕ್ ಇಲ್ಲದೆ ಹೋದರೆ ಹಾಕಿರ್ತಾರೆ ವಿತ್ ಟ್ರಾಫಿಕ್ ಅನ್ಸಲ್ಟನ್ ಅಂತ ಹೇಳ್ಬಿಟ್ಟು. ಆದ್ದರಿಂದ ಎಲ್ಲಿ ಹೇಳಿದ್ರು ದೇವರ ಅನುಗ್ರಹ ಮತ್ತು ಕಾಮನ್ ಫ್ಯಾಕ್ಟರ್. ಋತೇ ಭವತ್ ಪ್ರಸಾದಾಧಿಕಸ್ಯ ಮೋಕ್ಷೋ ಭವೇದಿಹ ತಮೇವಂ ವಿದ್ವಾನ್ ಭವತ್ ಪ್ರಸಾದಾತೃತೆ. ಅನುಗ್ರಹ ಒಂದು ಇಲ್ಲೇ ಹೋಗಿಬಿಟ್ರೆ ಕಶ್ಯ ಮೋಕ್ಷೋ ಭವೇದಿಹ ಹೀಗಾಗಬಹುದು. ಕೆಲವರು ವಿಷ್ಣುವಿನಿಂದ ಮೋಕ್ಷ, ಕೆದರಿಗೆ ಬ್ರಹ್ಮದೇವರಿಂದ ಮೋಕ್ಷ, ಕೆದರಿ ಲಕ್ಷ್ಮಿಯಿಂದ ಮೋಕ್ಷ, ಕೆದರಿ ರುದ್ರಾದಿಗಳಿಂದ ಮೋಕ್ಷ ಅಂದರೆ ಇಲ್ಲ, ದೇವರಿಂದ ಮಾತ್ರ ಮೋಕ್ಷ ಸಿಗುತ್ತೆ, ಬೇರೆಯವರಿಂದ ಮೋಕ್ಷ ಸಿಗೋದೇ ಇಲ್ಲ. ಕಶ್ಯ ಮೋ ಯಾರಿಗಾರು ಬಂದಿದೆಯಾ ತೋರಿಸಿ ಎಂದು ಕೇಳ್ತಾರೆ. ಕಶ್ಯ ಮೋಕ್ಷೋ ಹೋಗುತ್ತೇ ಭವತ್ ಪ್ರಸಾದ. ನಿನ್ನ ಅನುಗ್ರಹದ ಹೊರತು ಜಗತ್ತಿನಲ್ಲಿ ಬೇರೆ ಯಾರಿಗೂ ಮೋಕ್ಷ ಬಂದ ದಾಖಲೆ ಒಂದೂ ಕೂಡ ಇಲ್ಲ. ತವೇವಂ ವಿದ್ವಾನ್ ಅಮೃತೇಹ ಭವತಿ. ಮುಂದಿನ ವಾಕ್ಯ ವೇದಗಳಲ್ಲಿ ಸ್ಪಷ್ಟ ಹೇಳ್ತಾ ಇದ್ದಾರೆ. ತಮ್ ಏವಂ ವಿದ್ವಾನ್, ದೇವರನ್ನು ತಿಳಿಬೇಕು ಹೀಗೆ ತಿಳಿಬೇಕು, ದೇವರನ್ನು ತಿಳಿಬೇಕು ಹೀಗೆ ತಿಳಿಬೇಕೇ ಹೊರತು ಬರೀ ದೇವರಿದ್ದಾನೆ. ಕೆಮಿಸ್ಟ್ರಿ ಅದು 20 ಸರಿದ್ರೆ ಕೆಮಿಸ್ಟ್ರಿ ಆಗೋದಿಲ್ಲ. ಅವನು ಓದಬೇಕಲ್ಲ, ಓದಿದ್ರೆ ಮಾತ್ರ ಹೇಗೆ ಶಾಸ್ತ್ರದಲ್ಲಿ ಪರಿಣತನಾಗ್ತಾನೋ. ಬರೀ ದೇವ್ರನ್ನ ಒಪ್ತೇನೆ, ಎಂಥ ದೇವರನ್ನ ಅವನಿಗೇನು ಕಾನ್ಸೆಪ್ಟೇ ಇಲ್ಲ. ಆ ರೀತಿ ದೇವ್ರನ್ನ ಒಪ್ಪಿದರೆ ಅನುಗ್ರಹ ಎಲ್ಲ ಸಿಗೋದಿಲ್ಲ. ಏವಂ ವಿದ್ವಾನ್ ಗುಣಪೂರ್ಣತ್ವೇನ ದೋಷ ದೂರತ್ವೇನ ತಿಳಿದ್ರೆ ಮಾತ್ರ ದೇವರ ಅನುಗ್ರಹ ಮಾಡ್ತಾ ತಿಳಿದ್ರೆ ಇರ್ತಾರೆ. ಅವರು ದೇವ್ರು ಒಪ್ತಾರೆ, ನಾವು ದೇವ್ರು ಒಪ್ತಾರೆ, ಸಾಕಲ್ಲ ಬಿಡು, ಕಾಮನ್ ಫ್ಯಾಕ್ಟರ್ ಅಂದ್ರೆ ಅವೆಲ್ಲ ಸರಿಯಲ್ಲ. ಈ ರೀತಿ ಒಪ್ಪಿದ ಮಾತ್ರಕ್ಕೆ ಏನಾಗೋದಿಲ್ಲ, ಅದು ಮೋಕ್ಷ ಸಿಗೋದಿಲ್ಲ, ಅದನ್ನು ಜ್ಞಾನ ಅಂತ ಕರೆಯೋದಿಲ್ಲ. ಇವತ್ತು ಕಾನೂನು ಒಪ್ತೇನೆ ಅಂತ ಹೇಳಿದ ಮಾತ್ರಕ್ಕೇನೆ ಅವನಿಗೆ ಬರೋದಿಲ್ಲ. ಕಾನೂನು ಪಾಲನೆ ಕೂಡ ಮಾಡ್ಬೇಕು, ಇವತ್ತು ಕಾನೂನು ಏನು ಅಂತ ತಿಳಿಬೇಕು, ಕಾನೂನು ಪಾಲನೆ ಕೂಡ ಮಾಡಬೇಕೆ ಹೊರತು ಬಾಯಿ ಮಾತೆ ಕಾನೂನು ಒಪ್ತೇನೆ ಅಂತ ಹೇಳಿದ್ರೆ ಅದು ಒಪ್ಸಾಗ ಆಗಲ್ವೋ. ದೇವರನ್ನ ಒಪ್ತೇನೆ ಅನ್ನೋ ಮಾತು ಕೂಡ ಹಾಗೆ. ಅದಕ್ಕೆಲ್ಲ ಪ್ರಮೇಯ ದೀಪಿಕ. ಅಂತೇಷು ಧರ್ಮ ಮೋಕ್ಷೇಶು ಅಂತೇಷು, ಈ ಕಡೆಯಿಂದ ಕೊನೆಯ ಧರ್ಮ, ಆ ಕಡೆಯಿಂದ ಕೊನೆಯ ಮೋಕ್ಷ. ಅದಕ್ಕೆ ಅಂತೇಷು ರೇಮಿರೇ ಧೀರಾಹ, ಜ್ಞಾನಿಗಳು ಈ ಮದ ಈ ಇದರ ಇಲ್ಲಲ್ಲೇ ಆಸಕ್ತರಾಗ್ತಾರೆ, ಇಲ್ಲ ಕೊನೆಗೆ ಆಸಕ್ತರಾಗ್ತಾರೆ ಹೊರತು ಮಧ್ಯದರ ಬಗ್ಗೆ ಆಸಕ್ತರೇ ಆಗೋದಿಲ್ಲ. ಮಧ್ಯೇಶು ಅಂದರೆ ಅರ್ಥಕಾಮೇಶು, ಅಂತೇಷು ಧರ್ಮ ಮೋಕ್ಷೇಶು ಮಧ್ಯೇಶು ಅರ್ಥಕಾಮೇಶು ಅಂತಯೋ ಅಂತರಂ ಮಧ್ಯಂ ನೈತಾವತ ಧರ್ಮೋ ಮೋಕ್ಷ ಸಮಃ. ಮೋಕ್ಷ ಧರ್ಮದಲ್ಲಿ ಆಸಕ್ತಿ ಹೊಂತಾರೆ, ಇಲ್ಲ ಮೋಕ್ಷದಲ್ಲಿ ಆಸಕ್ತಿ ಹೊಂತಾರೆ ಅಂದರೆ ಧರ್ಮ ಎಜುಕೊಟ್ಟು ಮೋಕ್ಷ ಅಲ್ಲ. ಧರ್ಮ ಅಂಬೋದು ಸಾಧನ, ಮೋಕ್ಷ ಅಂಬೋದು ಸಿದ್ಧಿ. ಆದ್ದರಿಂದ ಅಲ್ಟಿಮೇಟ್ ಯಾವುದು ಮೋಕ್ಷನೇ. ಯಾವ ಸಾಧನ ಸಿದ್ಧಿಗಳಲ್ಲಿ ದೊಡ್ಡದು ಯಾವುದು? ಸಿದ್ಧಿ ದೊಡ್ಡದಾದ್ದರಿಂದ ಧರ್ಮ ಸಾಧನ ಫಸ್ಟ್, ಅದು ಎಂಡ್. ಅದು ಮೋಕ್ಷ, ಆದ್ದರಿಂದ ಮೋಕ್ಷವೇ ಸಿದ್ಧಿ, ಆದ್ದರಿಂದ ಮೋಕ್ಷವೇ ಪರಮಪುರುಷಾರ್ಥ. ಅಸ್ತು ಏವಂ ಚಿತಃ ಪ್ರಾಪ್ತಃ ಕರ್ಮೇಣ ಚಿತಃ ಪ್ರಾಪ್ತಃ. ಕರ್ಮಾಚರಣೆ ಮಾಡಿ ಎಷ್ಟೇ ನೀವು ಸಂಪಾದನೆ ಮಾಡಿದರೂ ಕೂಡ ಅದು ನಶ್ವರ, ಜ್ಞಾನದಿಂದ ಬರೋದು ಮಾತ್ರ ಶಾಶ್ವತ ಅಂತೇಳಿಬೇಕು. ಅಸ್ತು ಏವಂ ತತಃ ಕಿಂ ಇತ್ಯತಃ ಸಚೇತಿ. ಆಯಿತು, ಅದರಿಂದ ಏನು ತಿಳಿದಾಗಾಯಿತು ಅಂದರೆ ಮೋಕ್ಷಸ್ಯ ಭಗವತ್ ಪ್ರಸಾದ ಸಾಧ್ಯತ್ವಂ ಅನ್ಯ ಸಾಧ್ಯತ್ವ ಅಭಾವಶ್ಚ ಇತಿ ದ್ವೇಯೇತೇ ಪ್ರಮೇಯೇ. ಎರಡು ಪ್ರಮೇಯಗಳು. ಒಂದು ಪ್ರಮೇಯ ಏನು? ಮೋಕ್ಷಸ್ಯ ಭಗವತ್ ಪ್ರಸಾದ ಸಾಧ್ಯತ್ವಂ, ಮೋಕ್ಷ ಭಗವತ್ ಪ್ರಸಾದದಿಂದ ಸಿಗ್ತಾ ಇದೆ. ಒಂದು ಅನ್ಯ ಸಾಧ್ಯತ್ವ ಅಭಾವ, ಬೇರೆಯಿಂದ ಸಿಗೋದೇ ಇಲ್ಲ. ಎರಡು, ನೂರು ಕಡೆ ಸಿಗೋದಾದರೆ ಅವ್ರು ಜಗಳ ಆಡ್ತಾರೆ, ಹೋಗ ಇನ್ನೊಂದು ಕಡೆ ಹೋಗ್ತೀನಿ ಅಂತ ಹೋಗ್ಬಿಡ್ತಾರೆ. ಅದಕ್ಕೆ ಒಂದೇ ಕಡೆ ಸಿಗೋದಾದ್ರೆ ಏನು ಮಾಡ್ತಾನಾಗ? ದಯವಿಟ್ಟು ಆಗಬೇಕು ಅಂತೇಳಿ ಸಂಪೂರ್ಣ ಸರೆಂಡರ್ ಆಗ್ತಾರೆ. 16 ಕಡೆ ಸಿಗೋದಕ್ಕೆ ಒಂದೇ ಕಡೆ ಯಾರು ಅಂದ್ಕೊಳ್ಳೋಕೆ ಕಾರಣ ಇಲ್ಲ. ಅದು ಮೋಕ್ಷ ದೇವರೊಂದೇ ಕೊಡೋದ್ರಿಂದಾಗಿನೇ ಅತಿ ಹೆಚ್ಚು ಭಕ್ತಿ ಯಾರಲ್ಲಿ ಮಾಡಬೇಕಾಯ್ತು? ಈಗ ದೇವರಲ್ಲೇ ಮಾಡಬೇಕು. ದ್ವೇಯೇತೇ ಪ್ರಮೇಯೇ ತತ್ರ ಯಥಾ ಯೋಗ್ಯಂ ವಾಕ್ಯಾನಿ ಏತಾನಿ ಜ್ಞಾತವ್ಯಾನಿ. ಇಲ್ಲೆಲ್ಲ ವಾಕ್ಯಗಳಿಗೆಲ್ಲ ಯಥಾಯೋಗ್ಯ ಅನ್ವಯ ಮಾಡ್ಕೋಬೇಕು ಅಂತೇಳಿ, ಯಾಕೆ ಅನೇಕ ಕಡೆ ಅರ್ಥ ಬರೆದಿರೋದ್ರಿಂದ ಇಲ್ಲಿ ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ ಅಂತ ಅರ್ಥ. ಇಷ್ಟು ವಾಕ್ಯಗಳಿಗೆ ಅರ್ಥ ಬರಲಿಲ್ಲ, ಯಥಾಯೋಗ್ಯ ಅರ್ಥ ಮಾಡ್ಕೊಡಿ ಅಂತ ಹೇಳಿಬಿಟ್ಟು ಅದು ಬೇರೆ ಕಡೆ ಬಂದಿದೆ ಓದಿ ಅಂತ ತಾತ್ಪರ್ಯ. ನಿಮ್ಮ ಆಮೇಲೆ ನಿರ್ವೆಲೀಕಂ ಛದ್ಮನ ವಿನಾ, ಮೋಸ ಇರಬಾರ್ದು ದೇವರಲ್ಲಿ ಭಕ್ತಿ ಮಾಡಿದರೆ, ಭಕ್ತಿ ಆಗಿರಬಾರ್ದು, ಮೋಸದ ಭಕ್ತಿ ಆಗಬಾರ್ದು, ಕಪಟ ಭಕ್ತಿ ಅಂತಲ್ಲ, ಮೂಢಭಕ್ತಿನೂ ಸರಿಯಲ್ಲ, ಕಪಟ ಭಕ್ತಿನೂ ಸರಿಯಲ್ಲ. ದುರ್ಯೋಧನ ಕೃಷ್ಣನ ಹತ್ರ ಬಂದ, ಅದು ಕಪಟ ಭಕ್ತಿ. ಅದು ಏನಾದ್ರು ಕೃಷ್ಣನ್ ಟ್ರ್ಯಾಪ್ ಮಾಡ್ಬೇಕಂತ ಬಂದಿದ್ದೆ ಹೊರತು, ಅರ್ಜುನ ಬಂದಿದ್ದ ಸರಿಯಾದ ಭಕ್ತಿ. ಅದಕ್ಕೆ ವ್ಯಾಜ ಇರಬಾರ್ದು. ನಿರ್ವ್ಯಾಜಾಮ್, ಅದಕ್ಕೆ ಛದ್ಮನಾ ವಿನಾ ನಿರ್ವ್ಯಾಜಾಮ್ ನಿಶ್ಚಲಾಮ್ ಅಂತ ಅದಕ್ಕೆ ಕರೆಯೋದು. ದುರ್ಯೋಧನಿಗೊಂದು ಸಹಾಯದ ವ್ಯಾಜ ಇತ್ತು, ಬಂದಿದ್ದ. ಬಂದರೆ ಬರೀ ಕೃಷ್ಣ ಕೊಡ್ತಾನೋ ಬಿಡ್ತಾನೋ, ಟ್ರೈ ಅಂತೂ ಮಾಡಿಬಿಡೋದು. ಬಂದರೆ ಸರಿ, ಹೋದ್ರೆ ಸರಿ. ಈ ರೀತಿಯೆಲ್ಲ ದೇವರಲ್ಲಿ ಭಕ್ತಿ ಮಾಡಿದ್ರೆ ಏನಾಗೋದಿಲ್ಲ, ಅದನ್ನು ಸರಿಯಾದ ಭಕ್ತಿ ಅಂತ ಕರೆಯೋದಿಲ್ಲ. ಛದ್ಮನಾ ವಿನಾ ಸರ್ವಾತ್ಮನ ಅದೇ ಅದೇ ಅರ್ಥನೇ. ವೆಲೀಕ ಅಂದರೆ ಮೋಸ, ನಿರ್ವೆಲೀಕಂ ಅಂದರೆ ಮೋಸ ಇಲ್ದೇನೆ. ಛದ್ಮನಾ ವಿನಾ ವಂಚನೆ, ವಂಚನೆ ಇಲ್ದಿರತಕ್ಕಂಥ ಭಕ್ತಿ, ನಿರ್ವಂಚನೆಯ ಸೇವೆ ಅಂತೀವಲ್ಲ ಹಾಗೆ. ಸರ್ವಾತ್ಮನ ದೇವರಲ್ಲಿ ಹೇಗೆ ಮಾಡಬೇಕು? ಸರ್ವಾತ್ಮನ ಸರ್ವ ಪ್ರಕಾರೇಣ, ಅದಕ್ಕೆ ಸರ್ವಭಾವೇನ ಭಾರತ ಭಗವದ್ಗೀತೆಯಲ್ಲಿ ಬರುತ್ತೆ. ದೇವರನ್ನು ಹೇಗೆ ಆರಾಧನೆ ಮಾಡಬೇಕು? ಸರ್ವಭಾವದಿಂದ ಆರಾಧನೆ ಮಾಡಬೇಕೆ ಹೊರತು ಬೇರೆಯಲ್ಲ. ಆಶ್ರಿತ ಪದಃ ಸರ್ವ ಪ್ರಕಾರೇಣ, ಆಶ್ರಿತ ಪದಃ ಭಗವಾನ್ ಯೇಷಾಂ ದಯೇ ದಯಾಂ ಕುರ್ಯಾತ್. ತನ್ನ ಪಾದವನ್ನು ಈ ರೀತಿ ಯಾರು ನಂಬಿರ್ತಾರಲ್ಲ ಅವರಿಗೆ ಪರಮಾತ್ಮ ಏನು ಮಾಡ್ತಾನೆ? ದಯೆ ತೋರ್ತಾನೆ. ದಯೆ ತೋರ್ಬೇಕಾದ್ರೆ ಅದೆಲ್ಲ ಹಾಗಾಗಿರ್ಬೇಕು. ತರ್ಹಿ ಯೇಷಾಂ ಶಶೃಗಾಲ ಭಕ್ಷೆ, ಎಷ್ಟೊತ್ತು ಕಾಲೇಜ್ ಇಂಟರ್ವ್ಯೂ ಹೋಗಿರ್ತಾರಲ್ಲ, ಅವಾಗ ಇನ್ನು ಎಷ್ಟು ಕಡೆ ಅಪ್ಲೈ ಮಾಡಿದ್ದೆ ಅಂತ ಕೇಳ್ತಾರೆ. ಇಲ್ಲ ಒಂದೇ ಕಡೆ ಮಾಡಿದ್ದೀನಿ ಅದು ಯಾಕೆ ಅಪ್ಲೈ ಅಲ್ಲಿ ಸಿಗುತ್ತೆ ಹೋಗುದೇನು ಅಂತ ಹೇಳ್ಬಿಡ್ಬಾರ್ದು. ಅದಕ್ಕೋಸ್ಕರನೇ ಅದು ಎಷ್ಟೋ ಕಡೆ ಇಲ್ಲೇ ಒಂದು ಮಾಡಿದರೆ ಡಿಪೆಂಡ್ ಆಗಿದ್ದಾರೆ ಅಂತ ಅರ್ಥ. ಅವನ್ನೇನು ಸ್ಪೆಷಲಾಗಿ ಕನ್ಸಿಡರ್ ಮಾಡೋದು, ಇಲ್ಲಿ ಸಿಗದೆ ಹೋದರೆ ಅವ್ರು ಬೇರೆ ಸಿಗೋ ಚಾನ್ಸೇ ಇಲ್ಲ. ಆ ವರ್ಷ ಲೇಟ್ ಆಗಿಬಿಟ್ಟಿರುತ್ತೆ ಆಮೇಲೆ. ಅದಕ್ಕೋಸ್ಕರ ಸ್ಪೆಷಲ್ ಕಂಡಿಷನ್, ಅವ್ರು ಅಪ್ಲೈ ಮಾಡಿರ್ತಾರೆ, ಸುಳ್ಳಾಗಿ ಮಾಡಿಲ್ಲ ಅಂತ ಹೇಳ್ತಾರೆ ಸಾಮಾನ್ಯ. ಅದು ಹೇಳ್ಕೊಡೋ ಪದ್ಧತಿ. ದೇವರ ವಿಷಯದಲ್ಲಿ ಹಾಗಲ್ಲ. ಏನು ಮಾಡಬೇಕು? ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ, ಬೇರೆ ದಾರಿನೇ ಇಲ್ಲ, ಇನ್ನೊಬ್ಬನೇ ದಾರಿ ಎಂಬುದನ್ನು ನಿಜವಾಗ್ಲೂ ತಿಳ್ಕೊಬೇಕಲ್ಲ. ಬರೀ ಬಾಯಿ ಮಾತೇ ಹೇಳಿದ್ರಲ್ಲ. ತೇ ದೇವ ಮಾಯಾಂ ದೇವ ಮಹಿಮಾನಂ, ಅದಕ್ಕೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ತೆ, ಅದಕ್ಕೆ ದೇವ ಮಾಯಾ ಅಂತ ಕರೆದಿದ್ದ. ದೇವರ ಮಹಿಮೆಯನ್ನು ವಿದಂತಿ ಅತಿ ತರಂತಿ ಚ, ದೇವರ ಮಹಿಮೆಯನ್ನು ತಿಳಿತಾರೆ, ದೇವರ ಮಾಯನ್ನು ದಾಟ್ತಾರೆ, ಎರಡಾಗಬೇಕು. ತಮ್ಮ ಸಂಸಾರಂ ಅತಿ ತರಂತಿ, ದಾಟೋ ತರಣ ದಾಟೋದು, ಸಂಸಾರ ಸಮುದ್ರವಾದ್ದರಿಂದ ಇದನ್ನು ದಾಟಿಬಿಡ್ತಾರೆ. ಋತೆ ಸತ್ಯೆ ಯತ್ಸ್ಮಾತ್ ಈಶಾ ಇತಿ ಸಂಬುದ್ಧಿ, ಋತೆ ಅಂತ ಹೇಳಿದರೆ ಇದು ಇಲ್ಲದೆ ಹೋದರೆ ಯಾವುದೋ ಋತೆ ಯದಸ್ಮಿನ್ ಭವ ಋತೆ, ನೀನು ಋತ, ನೀನು ಸತ್ಯನಾಮಕನಾದವನು, ನಿನ್ನಲ್ಲಿ ಸದಾಕಾಲ ಭಕ್ತಿಯನ್ನು ಮಾಡದೆ ಹೋದರೆ ಎಂದೂ ತಾಪತ್ರಯ ಪರಿಹಾರ ಇಲ್ಲ. ಈಶ ಇತಿ ಸಂಬುದ್ಧಿ, ಹೇ ಈಶಾ ಪರಮಾತ್ಮ, ಅತಃ ತವ ಅಂಘ್ರಿಛಾಯಾ ವಾಶ್ರಯೇಮ ಇತಿ ಸಂಬಂಧ, ನಿನ್ನ ಅಂಘ್ರಿಛಾಯಾ, ನಿನ್ನ ಅಂಘ್ರಿ ಹತ್ರ ಬರೋ ಯೋಗ್ಯತೆಗಳು, ಅದರ ನೆರಳಿನ ಮೇಲೆ ಬಿದ್ದರೂ ಸಾಕು. ಮತ್ತು ಮರದ ಅಂದ ಕೆಳಗೆ ತಂಪಾಗಬೇಕಾದ್ರೆ ಮರ ಹತ್ಕೊಡ್ಬೇಕಾಗಿಲ್ಲ, ಏನು ಮಾಡಿದ್ರೆ ಸಾಕು? ಮರದ ನೆರಳಲ್ಲಿದ್ದರೂ ಸಾಕು. ನಿನ್ನ ಪಾದದ ನೆರಳು ನಂಬೇಲಿ ಬಿದ್ದರೂ ಕೂಡ ಸಂಸಾರ ತಾಪ ಏನಾಗುತ್ತೆ? ಪರಿಹಾರ ಆಗುತ್ತೆ. ಇದು ಇವದಂತೆ ಅತಿ ತರಂತಿ ಚ ಸಂಸಾರಮಿತ್ಯರ್ಥ. ಜ್ಞಾನಂ ಪ್ರಸಾದ ಸಾಧನ ಮಿತಿ ಅನುಪದಂ ವಕ್ಷ್ಯತೆ, ಪ್ರಸಾದದಿಂದ ಮೋಕ್ಷ, ಪ್ರಸಾದದಿಂದ ಮೋಕ್ಷ ಅಂದಮೇಲೆ ಜ್ಞಾನ ಯಾಕೆ ನಮಗೆ ಬೇಕು ಅಂದರೆ, ಪ್ರಸಾದಕ್ಕೆ ಕಾರಣ ಯಾಕಾದ ಜ್ಞಾನ, ಜ್ಞಾನವೇ ಪ್ರಸಾದಕ್ಕೆ ಕಾರಣ. ಆದ್ದರಿಂದಾಗಿ ಏನು ಸಂಪಾದನೆ ಮಾಡಬೇಕು ನಾವೀಗ? ಮಾರ್ಕ್ಸ್ ಬೇಕು ಅಂದರೆ ಸರಿಯಾಗಿ ಬರೆದ್ರೆ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಮಾರ್ಕ್ಸ್ ಕೊಡಿ ಡೈರೆಕ್ಟ್ ಕೇಳಿಬಿಟ್ರೆ ಪ್ಲೀಸ್ ಗಿವ್ ಮೈ ಮಾರ್ಕ್ಸ್ ಅಂತ ಬರೆದ್ಬಿಟ್ರೆ ಕೊಡೋದಿಲ್ಲ. ಏನು ಮಾಡ್ಬೇಕು ಅದಕ್ಕೆ? ಸರಿಯಾಗಿ ಉತ್ತರ ಬರೆದ್ರೆ ಕೊಡಬೇಡಿ ಅಂದರೂ ಕೊಡ್ತಾರೆ. ಅದು ಸರಿಯಾದ ಜ್ಞಾನ ಸಂಪಾದನೆ ಮಾಡಿದ್ರೆ ಅನುಗ್ರಹ ಮಾಡೇ ಮಾಡ್ತಾನೆ ಪರಮಾತ್ಮ. ಜ್ಞಾನಂ ಪ್ರಸಾದ ಸಾಧನ ಮಿತಿ, ಲೋಕದೊಳಗೆ ಮೋಸ ಮಾಡೋ ಚಾನ್ಸಸ್ ಇದೆ. ದೇವರು ಮಾತ್ರ ನಿರ್ದೋಷನಾದ್ದರಿಂದ ವಂಚನೆ ಮಾಡೋದೇ ಇಲ್ಲ. ಅತಃ ತಮ ಇಮಂ ತಮೇವಂ ಇತ್ಯಾದಿ ಉದಾಹರಣ ಇತ್ಯಾದಿ ಮಾತಿನಲ್ಲಿ ದೇವರನ್ನ ತಿಳಿಬೇಕು, ಹೀಗೆ ತಿಳಿಬೇಕು. ಎರಡು ಪಾರ್ಟ್ ಇದೆ. ದೇವರನ್ನ ತಿಳಿಬೇಕು, ಯಾರು ಅಡುಗೆ ಮಾಡೋ ಮಾಡಿಟ್ಬೇಕು, ತಿನ್ನಕ್ಕೆ ಬರ್ತಾ ಇಲ್ಲ, ಅಡುಗೆ ಮಾಡು ಅಂತ ಹೇಳಿದ್ರಿ ಅಷ್ಟೇ ಅಂತೇಳಿ ಏನು ಹೇಳ್ಬೇಕು ಅದಕ್ಕೆ? ಅಡುಗೆ ಮಾಡೋ ಶಬ್ದಕ್ಕೆ ಏನು ಅರ್ಥ? ತಿನ್ನ ಹಾಗೆ ಮಾಡು ಅಂತಲೂ ಅರ್ಥ. ಅದಕ್ಕೆ ಮನೆ ಮನೆ ಬಿಟ್ಟು ಬೈಸಿಬಿಟ್ಟು ಇದ್ದ ಜಲ್ಲಿಬಿಟ್ರೆ ಆಗಲಿಲ್ಲ. ಅದು ಅದಕ್ಕೊಂದು ಥರದೇ ಟೇಸ್ಟ್ ಇರುತ್ತೆ. ಆ ಟೇಸ್ಟಿನ ಪ್ರಕಾರ ಮಾಡಿದರೆ ಮಾತ್ರ ಅಡುಗೆ ಅಂತ ಯಾಕೆ ಕರೀತಾರೋ. ಪ್ರಸಾದ ಬರಬೇಕಾದ್ರೂ ದಾರಿ ಇದೆ. ಯಾವುದದು? ಜ್ಞಾನ ಒಂದೇ ದಾರಿ. ಮುಂದೆ ಹೇಳ್ತಾರೆ ಭಾಷ್ಯ, ತತ್ರ ಚ ಸಚ ಉತ್ಕರ್ಷ ಜ್ಞಾನಾದೇವ ಭವತಿ. ಪ್ರಸಾದ ಯಾವಾಗ ಸಿಗುತ್ತೆ ನೋಡಿ. ಮೊದಲೇ ಲಿಂಕೇನು ಮೋಕ್ಷ, ಅದಕ್ಕೇನು ಕಾರಣ? ಪ್ರಸಾದ. ಅದಕ್ಕೇನು ಕಾರಣ? ಜ್ಞಾನ. ಎಂಥ ಜ್ಞಾನ ಇರಬೇಕು? ಅದಕ್ಕೆ ಅದ್ವೈತಿಗಳು ಹೋಗ್ತಾರೆ ಜ್ಞಾನದಿಂದ ಮೋಕ್ಷ ಅಂತ. ಎಂಥ ಜ್ಞಾನ? ಐಕ್ಯ ಜ್ಞಾನ. ಐಕ್ಯ ಜ್ಞಾನ, ನಾನು ನೀನು ಒಂದೇ, ಇಂಥ ಜ್ಞಾನ ಅಲ್ಲ. ಉತ್ಕರ್ಷ ಜ್ಞಾನಾದೇವ ಭವತಿ. ಉತ್ಕರ್ಷ ಆದರೆ ಸರ್ವೋತ್ತಮ, ಬಿಟ್ಟು ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ಜ್ಞಾನನೇ ಜ್ಞಾನ ಹೊರತು ನಾ ದೇವರಿದ್ದಾನೆ, ಆ ನಾನೇ ದೇವರು ಅನ್ನೋದು. ಕೃಷ್ಣ ಹಿರಣ್ಯಕಶಿಪು ದೇವರು ಒಪ್ತಿದ್ದ, ನನ್ನ ಬಿಟ್ಟರೆ ದೇವರು ಯಾರಿದ್ದಾರೆ ಅಂತ ಹೇಳಿದ. ಆ ರೀತಿ ದೇವರನ್ನ ಒಪ್ಪಿದರೆ ಉಪಯೋಗ ಇಲ್ಲ. ನಾನು ದೇವರಿಗೆ ಸಮ ಅಂತ ಹೇಳೋದು, ನಾನು ದೇವರಿಗೆ ಸಮ ಅನ್ನೋದು ಸಿದ್ಧಾಂತ ಅಲ್ಲ. ನಾನೇ ದೇವರು ಎಂಬುದು ಅಲ್ಲ, ದೇವರೇ ಇಲ್ಲ ಅಂಬೋದು ಅಲ್ಲ. ದೇವರು ಇದ್ದಾನೆ ಬೇರೆ ಎಲ್ಲ ಹೌದು, ಸ್ವಲ್ಪ ಗುಣಗಳು ಕಡಿಮೆ ಅಂತ ತಿಳ್ಕೊಳ್ಳೋದು ಅಲ್ಲ, ಸ್ವಲ್ಪ ಸ್ವಲ್ಪ ದೋಷ ಇರುತ್ತೆ ಅಂದರೂ ಅಲ್ಲ. ದೇವ್ರನ್ನ ಪರ್ಫೆಕ್ಟಾಗಿ ತಿಳ್ಕೋಬೇಕು. ಕೆಲವು ವಿಷಯಗಳನ್ನು ಯಾವಾಗಲೂ ಕೂಡ ನಾ ಕ್ಯಾಜುವಲ್ ತಿಳ್ಕೊಂಡ್ರೆ ಸಾಕು, ಕೆಲವೊಂದು ಮಾತ್ರ ಹೇಗೆ ತಿಳ್ಕೊಬೇಕು? ತಿಳ್ಕೊಳ್ಳ ಸರಿಯಾಗಿ ತಿಳ್ಕೊಬೇಕು. ನೂರಾರು ಬಸ್ ಇರುತ್ತೆ, ಸೊ ಟೈಮಿನ ಸಚಿಕ ಇದಲ್ಲ ಇನ್ನು ನೆಕ್ಸ್ಟ್ ಬಸ್ಗೆ ಹೋಗ್ತೀನಿ ಅಂತ ಒಂದೇ ಇದ್ದಾಗ ಏನು ಮಾಡ್ತಾನಾಗ ಆ ಟೈಮ್ 20 ಕೇಳ್ತಾರೆ, ಅದು ಕರೆಕ್ಟ್ 10:30 ಲೆವೆನ್ 30 10 ಅಂದ್ರೆ ಮಾರ್ನಿಂಗೋ ಈವ್ನಿಂಗೋ ಮತ್ತೆ ಕೇಳ್ತಾರೆ ಎಲ್ಲ. ಯಾತಕ್ಕೆ ಕೇಳ್ತಾರೆ ಅಂದರೆ ಅದು ಬಿಸಾದ್ರೆ ಹೋಗಿ ಬಿಡುತ್ತೆ ಆಮೇಲೆ. ಅದಕ್ಕಾಗಿ ಒತ್ತಿ ಒತ್ತಿ ಕೇಳೋ ಹಾಗೆ ಪರಮಾತ್ಮ ಒಬ್ಬನೇ ಉತ್ಕರ್ಷ ಜ್ಞಾನಾದೇವ ಭವತಿ. ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತೃ ಗತಿ. ಅದೇ ಉತ್ಕರ್ಷ ಜ್ಞಾನ ಅಂದ್ರೆ ಸ್ವಲ್ಪ ದೊಡ್ಡವನ್ನು ತಿಳ್ಕೊಂಡ್ರೆ ಮೋಕ್ಷ ಆಗೋದಿಲ್ಲ. ದೇವರಿದ್ದಾನೆ ನಮಗಿಂತ ಬೇರೆ ಕರೆಕ್ಟೇ, ಆದರೆ ನಮಗಿಂತ ಈಕ್ವಲ್ ಅಲ್ಲ, ಸ್ವಲ್ಪ ಜಸ್ಟ್ ಮೇಲಿದ್ದಾನೆ ಅಂತ ತಿಳ್ಕೊಂಡ್ರೆ. ಮತ್ತು ಗರುಡಶೇಷರುದ್ರ ದೇವರಿದ್ದಾರೆ ಅವರು, ಇವರಿಗಿಂತ ಜಾಸ್ತಿ ಇಂದ್ರಾದಿಗಳು ಏನು ಭಾಳ ಕೋಟಿ ಗುಣ ಮೇಲೇನಿಲ್ಲ. ಎಷ್ಟಿದ್ದಾರೆ ಅವರು? 100 ಗುಣ ಕೂಡ ಇಲ್ಲ, ಎಲ್ಲ ಲೆಕ್ಕ ಇನ್ನೂ ಕಡಿಮೆನೇ ಆಗೋದು. ಆದರೂ ಮೇಲಿದ್ದಾರೆ ಅರ್ಥ, ಇಂದ್ರ ಕಾಮರು ಸಮ, ಸ್ವಲ್ಪ ಜಾಸ್ತಿ ಇಂದ್ರ ಅಷ್ಟೇ. ಆ ಅರ್ಥದಲ್ಲಿ ದೇವರನ್ನು ತಿಳ್ಕೊಂಡ್ರೆ ಉಪಯೋಗ ಇಲ್ಲ. ಹೇಗಿದ್ದಾನೆ ದೇವರು? ಅನಂತ ಪಟ್ಟು ಮೇಲಿದ್ದ. ಅದು ದೇವರನ್ನು ತಿಳ್ಕೊಂಡ ರೀತಿ ಅದು. ಸಾಮಾನ್ಯತ ದೇವರನ್ನು ತಿಳ್ಕೊಂಡ್ರೆ ಏನೂ ಪ್ರಯೋಜನ ಅಲ್ಲ, ಅದರಿಂದ ಮೋಕ್ಷ ಬರೋ ಚಾನ್ಸ್ ಅಂದಂತಮಸು ತಪ್ಪೋದಿಲ್ಲ. ಲೋಕ ಪ್ರಸಿದ್ಧೇ ಲೋಕ ಸಿದ್ಧಂ ಅವಿರುದ್ಧಂ ಅತ್ರಾಪಿ ಅಂಗೀಕಾರ್ಯ. ಒಂದು ಕಾಮನ್ ಸೆನ್ಸ್ ಹೇಳ್ತಾರೆ, ಹೋಗ್ತಾವೆ. ಯಾಕೆ ದೇವರು ಸ್ವಲ್ಪ ತಿಳ್ಕೊಂಡು ಏನು ಉಪಯೋಗ ಅದರಿಂದ? ಇವತ್ತು ಉದಾಹರಣೆಗೆ ಸ್ವಲ್ಪ ಮಾಡಿಸ್ಬೋದು, 0 ಬಂದರೂ ಫೇಲು, 3-4 ಬಂದರೂ ಫೇಲೆ, ಗೊತ್ತಾಯ್ತಾ? ಸ್ವಲ್ಪ ಬಂದಿದೆಯಲ್ಲ ಅಂತ ಕೇಳಿದರೆ 35 ಎಷ್ಟು ಬಂದರೂ ಫೇಲೆ, ಒಂದೇ ಗುಂಪು ಅದೆಷ್ಟು ಕೂಡ. ಆ ದೇವ್ರನ್ನ ತಿಳ್ಕೊಳ್ಳೋದ್ರು ಅಷ್ಟೇ, ಈ ರೀತಿ ತಿಳ್ಕೊಂಡ್ರೆ ಅಷ್ಟೇ. ಲೋಕ ಪ್ರಸಿದ್ಧೇ ಒಂದು ಕಾಮನ್ ಸೆನ್ಸ್ ಇರುತ್ತೆ. ಲೋಕ ಪ್ರಸಿದ್ಧಿ ಅಂದರೆ ಕಾಮನ್ ಸೆನ್ಸ್. ಅದು ಏನು ಕಾಮನ್ ಸೆನ್ಸ್? ಅದು ಒಬ್ಬರು ಪ್ರೀತಿ ಸಂಪಾದನೆ ಮಾಡಬೇಕಾದ್ರೆ ನೀನೇ ಯೋಚನೆ ಮಾಡು ಅಂತ ಹೇಳ್ತಾರೆ. ನೀವು ಇಬ್ಬರು ಒಂದೇ ಅಂತ ತಿಳ್ಕೊಂಡ್ರೆ ಪ್ರೀತಿ ಬರುತ್ತೋ, ಗೊತ್ತಾಯ್ತಾ? ನಾನೇ ಮೇಲೆ ಅಂತ ತಿಳ್ಕೊಂಡ್ರೆ ಪ್ರೀತಿ ಬರುತ್ತೋ, ನಾವಿಬ್ಬರು ಸಮ ಅಂತ ತಿಳ್ಕೊಂಡ್ರೆ ಪ್ರೀತಿ ಬರುತ್ತೋ? ಬರೋದಿಲ್ಲ. ಯಾವಾಗ ಬರುತ್ತೆ? ದೊಡ್ಡವರು ಅಂತ ಹೇಳಿದ ತಕ್ಷಣ ಆಗ ಹಾ ಅಂತ ಹೇಳ್ತಾರೆ. ನೀವು ದೊಡ್ಡವರು ಕ್ಲರ್ಕ್ ಹತ್ರ ಹೋಗ್ತಾರೆ, ನೀನು ಆಫೀಸ್ ಸಾರ್ ಅಂತ ಹೋಗ್ತಾರೆ ಅವ್ರ ಹತ್ರ. ಯಾವಾಗ ಏನಂತಾನೆ? ಬರೀ ಕಾದಾಸಿ ಕೇಳೋದಿಲ್ಲ ಅವನು. ಸಾರ್ ಅಂತ ಹೋಗ್ಬೇಕು, ನೀವು ಭಾರಿ ದೊಡ್ಡವರು ಅಂತ ಹೇಳ್ಬೇಕು, ಆಫೀಸ್ ನಿಮ್ಮ ನಡೆಯೋದೇ ಇಲ್ಲ ಅಂತ ಹೇಳ್ಬೇಕು. ಅವಾಗ ಏನಾಗುತ್ತೆ? ಆ ಭಾರಿ ಖುಷಿ ಆಗುತ್ತೆ. ಎಲ್ಲ ನಿಮ್ಮ ಕೈಯಲ್ಲಿ ಅವನಾಗಲ್ಲ ಅಂತ ನಿಮ್ಮ ಕೈಯಲ್ಲಿ ಇದೆ ಅಂತ ಹೇಳ್ತಾರೆ. ಮತ್ತೆ ಅವಾಗ ಗೊತ್ತಿವ್ರು ಇವ್ರ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ರು ಹೇಳ್ತಾರೆ. ಆಗ ಉಂಟಾನ ಪ್ರಯತ್ನ ಮಾಡೋಕೆ ಶುರು ಮಾಡ್ತಾನೆ. ಆದರೆ ದೇವರು ನಿಜವಾಗಲೂ ಕೂಡ ದೊಡ್ಡವರು ಅಲ್ದವರು ದೊಡ್ಡವರು ಅಂತ ತಿಳ್ಕೊಂಡ್ರೆ ಅವ್ರಿಗೆ ಖುಷಿ ಆಗ್ತದೆ. ನಿಜವಾದ ದೊಡ್ಡವರನ್ನ ನಮ್ಮ ಕರ್ತವ್ಯ ತಿಳ್ಕೋಬೇಕಂತ. ಅದಕ್ಕೆ ಲೋಕ ಪ್ರಸಿದ್ಧೇ ಹೇ ಅಂದ್ರೆ ಅದ್ವೈತದಲ್ಲಿ ಅದ್ವೈತದಿಂದ ಮೋಕ್ಷ ಆಗೋದಿಲ್ಲ ಅನ್ನೋದು ಕಾಮನ್ ಸೆನ್ಸೇ ಸಾಧನ ಅಂತ ಹೇಳ್ತಾರೆ. ಅದು ಹೇಳಿದ್ದಾರೆ ತತ್ವನಿರ್ಣಯದೊಳಗೆ. ಘಾತಯಂತಿ ರಾಜಾನಃ ರಾಜಾಹಮಿತಿ ವದಂತಂ. ರಾಜರ ಮುಂದೆ ಹೋದ, ಅನುಗ್ರಹ ಸಂಪಾದನೆ ಮಾಡಿದ್ರೆ ಬಿಡುಗಡೆ ಆಗತ್ತೆ ಅಂತ ಗೊತ್ತಾಯ್ತು. ಹೋದ ರಾಜ, ನಾನು ನೀನು ಒಂದೇ ಅಂತ ಹೇಳಿದ. ಏನಾಯ್ತಾಗ? ಒಳಗಾಕ್ರಿ ತಿಕ್ಷ್ಣ ಘಾತಯಂತಿ, ಕೊಂದು ಹಾಕಿಬಿಡಿ ಒಳಗಾಕಿ ಅಂತ. ಅದೇ ರೀತಿ ಇವತ್ತು ದೇವರ ಹತ್ರ ನಾವು ಒಂದೇ ಅಂತ ತಿಳ್ಕೊಂಡ್ರೆ ಸದ್ಗತಿ ಆಗ್ತದ? ಯೋಚನೆ ಮಾಡಿ. ಅದ್ವೈತ ಮತ ಇದು ಖಂಡನೆ ಮಾಡೋಕ್ಕೆ ಸಿಂಪಲ್ ಅವೆಲ್ಲ ಕೂಡ, ಭಾರಿ ವಾಕ್ಯಾರ್ಥ ಬೇಕಿಲ್ಲ. ಅದಕ್ಕೆ ಲೋಕ ಪ್ರಸಿದ್ಧೇ, ಲೋಕದಲ್ಲಿ ಸಿದ್ಧಿ ಪ್ರಸಿದ್ಧಿ ಸಿದ್ಧವಾಗಿರೋ ವಿಚಾರ ಅದು. ಲೋಕ ಸಿದ್ಧಂ ಅವಿರುದ್ಧಂ ಅತ್ರಾಪಿ ಅಂಗೀಕಾರ್ಯಂ. ಲೋಕ ಸಿದ್ಧಂ ಅಲ್ಲ, ನೀವು ಲೋಕದ ವಿಚಾರ ಹೇಳ್ತಿರಲ್ಲ, ಭಾಳ ಇಂಪಾರ್ಟೆಂಟ್. ನಮ್ಮ ಜನ ಅನೇಕರು ಪ್ರಶ್ನೆ ಮಾಡ್ತಿರ್ತಾರೆ, ಲೌಕಿಕ ದೃಷ್ಟಾಂತ ಕೊಟ್ಟಾಗ ಅದನ್ನೇ ಕೊಡ್ತೀರಿ ಶಾಸ್ತ್ರ ವಿಚಾರಕ್ಕೆ ಅಂತ ಕೆಲವರು ಸುಮ್ಮನೆ ಆಕ್ಷೇಪಣೆ. ಒಂದು ಗುಂಪು ಇರುತ್ತೆ, ಬೇರೆ ಕೆಲಸ ಇಲ್ಲದ ಹೋದಾಗ ಕೆಲಸ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ ಆಚಾರ್ಯರು. ಲೋಕ ಪ್ರಸಿದ್ಧಂ ಅವಿರುದ್ಧಂ ಅತ್ರಾಪಿ ಅಂಗೀಕಾರ್ಯಂ. ಲೋಕ ದೃಷ್ಟಾಂತಗಳು ಎಲ್ಲೆಲ್ಲಿ ನಮಗೆ ಸೂಟ್ ಆಗುತ್ತೋ ಒಪ್ಕೊಂಬಿಡಿ ಅಂತ ಹೇಳಿದ್ರು. ಗೊತ್ತಾಯ್ತು? ಯಾವುದು ಇರ್ರೆಲೆವೆಂಟೋ ಅದನ್ನು ಒಪ್ಪಬೇಡಿ. ಯಾವ ಲೋಕದ ನ್ಯಾಯಗಳನ್ನು ಒಪ್ಪೋದ್ರಿಂದ ನಮಗೆ ಶಾಸ್ತ್ರಾರ್ಥ ತಿಳಿಯೋದಾದರೆ ಒಪ್ಪಿ, ಸುಲಭ. ಸೊ ಇದು ಮಾತು ನೆನಪಿಟ್ಕೊಂಡ್ಬಿಟ್ರೆ, ಲೌಕಿಕ ದೃಷ್ಟಾಂತಗಳನ್ನು ಕೊಡಬೇಕೋ ಬೇಡ ಅಂದರೆ ಕೊಡಬೇಕು. ವಾದಿರಾಜ ಸ್ವಾಮಿ ಬೇಕಾಷ್ಟು ಯುಕ್ತಿ ಮೇಲೆ ಬೇಕಾಷ್ಟು ದೃಷ್ಟಾಂತ ಕೊಡ್ತಾರೆ. ಇದು ಆಚಾರ್ಯ ಕೊಟ್ಟ ದೃಷ್ಟಾಂತ ಇದೆ ಅಲ್ಲ, ಲೋಕ ಪ್ರಸಿದ್ಧಿ ಎಂಬುದು. ಆದ್ದರಿಂದ ಲೋಕದ ದೃಷ್ಟಾಂತವನ್ನು ಕೊಡಬಾರದು ಅಂತ ಯಾರು ಹೇಳಿದರೆ ಅವರಿಗೆ ತಿಳುವಳಿಕೆ ಇಲ್ಲ. ದೃಷ್ಟಾಂತದ ಪರ್ಪಸ್ ಏನು? ವಿಷಯ ಅರ್ಥ ಮಾಡಿಕೊಡೋದು. ಯಾವುದನ್ನು ಹೇಳಿದ್ರೆ ಅರ್ಥ ಆಗುತ್ತೋ ಅದು ಮಾಡಿಕೊಟ್ರೆ ಯಾವ ತಪ್ಪು ಇಲ್ಲ. ಲೋಕ ಸಿದ್ಧಂ ಅವಿರುದ್ಧಂ ಅತ್ರಾಪಿ ಅಂಗೀಕಾರ್ಯಂ. ಹಾಗೆ ಲೋಕದಲ್ಲಿ ಏನೇನೋ ಸಿದ್ಧ ಆಗಿರುತ್ತೆ ಅಂತ ಕೇಳಿದೆ, ಅವಿರುದ್ಧಂ ಅಂತ ಅದಕ್ಕೆ ಹೇಳಿ. ಕೆಲವು ಎಕ್ಸಾಂಪಲ್ಸ್ ಲೋಕಕ್ಕೆ ಸೂಟ್ ಆಗದೆ ಇರುತ್ತೆ, ಅದನ್ನು ಬಿಟ್ಬಿಡಿ ಅಂತ ತಗೊಳಕ್ಕೆ ಹೋಗಬೇಡಿ. ಕೆಲವು ವಿಷಯ ತಗೊಂಡ್ರೆ ಲೋಕದ ರೀತಿಯೇ ಬೇರೆ, ಶಾಸ್ತ್ರದಿತ್ತೇನೇ ಬೇರೆ. ಅಪ್ಲೈ ಮಾಡಬಾರ್ದಾಗ ಯಾವುದನ್ನು ಶಾಸ್ತ್ರಕ್ಕೆ ಅಪ್ಲೈ ಮಾಡಿದರೆ ಶಾಸ್ತ್ರಾರ್ಥಕ್ಕೆ ವಿರೋಧ ಬರೋದಿಲ್ವೋ ಅಂಥ ಲೌಕಿಕ ದೃಷ್ಟಾಂತನ ತಗೊಳ್ಬೇಕು ಅಂತ ಹೇಳಿದ್ರು. ಅತ್ರಾಪಿ ಅಂಗೀಕಾರ್ಯಂ ತಥೋಪಿ ಕಿಂ ಅದು ಪ್ರಮೇಯ ದೀಪಿಕ ಇತ್ಯತಃ ಸಚೇತಿ ವಿಷ್ಣುಪ್ರಸಾದಸ್ಯ. ವಿಷ್ಣುಪ್ರಸಾದ ಹೇಗೆ ಸಿಗುತ್ತೆ ಅಂದರೆ, ಲೋಕೆ ಸತ್ಪುರುಷ ಪ್ರಸಾದೋ ಗುಣೋತ್ಕರ್ಷ ಜ್ಞಾನ ಸಾಧ್ಯ ಪ್ರಸಿದ್ಧ. ಸತ್ಪುರುಷರ ಅನುಗ್ರಹ ಆಗಬೇಕು ಅಂತಿದ್ರೆ ಗುಣೋತ್ಕರ್ಷ ಜ್ಞಾನದಿಂದನೇ ಆಗಬೇಕೇ ಹೊರತು ಬೇರೆ ದಾರಿಯಿಂದ ಆಗೋದಿಲ್ಲ ಎಂಬುದೇನದು ಪ್ರಸಿದ್ಧವಾದ ವಿಚಾರ. ತದ್ದೃಷ್ಟಾಂತೇನ ಅನುಮಾನಾದಿತ್ಯರ್ಥ. ದೃಷ್ಟಾಂತದಿಂದ ನಿಮಗೆ ಅರ್ಥ ಆಗುತ್ತೆ. ಆ ದೃಷ್ಟಾಂತದಿಂದ ಯುಕ್ತಿ ಮಾಡ್ಕೋಬೇಕು ನಾವು. ಲೋಕದೊಳಗೆ ದೊಡ್ಡವರನ್ನು ಮೆಚ್ಚಿಸಬೇಕಾದ್ರೆ ಅವರಲ್ಲಿ ಶ್ರೇಷ್ಠ ಜ್ಞಾನವನ್ನು ಹೊಂದಬೇಕು ಅಂತಿರೋದ್ರಿಂದ, ದೇವರು ಸರ್ವೋತ್ತಮನಾದ್ದರಿಂದ ಆತನಲ್ಲಿ ಸರ್ವೋತ್ಕೃಷ್ಟ ಸರ್ವೋತ್ತಮತ್ವ ಜ್ಞಾನ ನಮಗೆ ಬಂದರೆ ಅವಾಗೇನಾಗುತ್ತೆ? ಅನುಗ್ರಹ ಮಾಡ್ತಾನೆ. ನಾನು ಈಶ್ವರಸ್ಯ ಅನುಮಾನ ವಿಷಯತ್ವ ಅವಿಷಯತ್ವಾತ್ ಕಥಂ ತತ್ರ ಲೋಕಪ್ರಸಿದ್ಧ ಅಂಗೀಕಾರ್ಯಂ. ಲೋಕದೃಷ್ಟಾಂತವನ್ನು ನೀವು ಕೊಡಬೇಡಿ, ದೇವರು ಅನುಮಾನಕ್ಕೂ ಸಿಗೋದಿಲ್ಲ, ಪ್ರತ್ಯಕ್ಷಕ್ಕೂ ಸಿಗೋದಿಲ್ಲ. ಯಾಕೆ ಎಕ್ಸಾಂಪಲ್ ಕೊಡ್ತೀರಿ ಅಂದರೆ ಅದಕ್ಕೆ ದೃಷ್ಟಾಂತ ಕೊಡು. ಲೋಕಪ್ರಸಿದ್ಧಂ ಅಂಗೀಕಾರ್ಯಂ, ಲೋಕಪ್ರಸಿದ್ಧ ಅಂತ ಒಪ್ಪಬೇಕು. ಅನ್ಯಥಾ ಅಜ್ಞಾನಾತ್ಯಂ ಅಂಗೀಕಾರ್ಯಂ ಸ್ಯಾದಿತ್ಯತಃ ಲೋಕೇತಿ ಅನ್ಯಥಾ ಮೀಮಾಂಸಾರಂಭ ಅನುಪತ್ತಿ ರೀತಿ ಭಾವ. ಈ ರೀತಿ ಮಾಡದೆ ಹೋದರೆ ಏನಾಗೋದಿಲ್ಲ, ಮೀಮಾಂಸಾ ಮಾಡಿದ್ರೆ ಪ್ರಯೋಜನ ಇಲ್ಲ. ಮೀಮಾಂಸ ಮಾಡೋ ಉದ್ದೇಶ ಏನು, ಮೀಮಾಂಸ ಅಂದ್ರೇನು, ಜಿಜ್ಞಾಸೆ. ಜಿಜ್ಞಾಸೆ ಅಂದ್ರೇನು, ಪೂರ್ವಾಪರ ವಿಚಾರ, ಎಲ್ಲೂ ಕೂಡ ವಿರೋಧ ಬರದಂತೆ ಯೋಚನೆ ಮಾಡಬೇಕು. ಅದೆಲ್ಲ ಮಾಡ್ತಕ್ಕಂಥದ್ದು ಲೋಕದ ದೃಷ್ಟಾಂತ ಆಧಾರದ ಮೇಲೆ ಮಾಡೋದ್ರಿಂದ ಆ ರೀತಿ ಮಾಡೋದ್ರಲ್ಲಿ ತಪ್ಪಿಲ್ಲ. ವಿರೋಧ ಬಂದಾಗ ಏನು ಮಾಡಬೇಕಾಗ, ಅದನ್ನು ಬಿಟ್ಟು ಬಿಡಬೇಕು. ಅನುಮಾನಾದಿತಿ ಮುಂದೆ ಆ ಒಂದು ಪ್ರಶ್ನೆ ಬಂತು ಅಂದರೆ ಹರಿಸರ್ವೋತ್ತಮತ್ವ ಹರಿಯ ಪ್ರಸಾದದಿಂದ ಮೋಕ್ಷ. ಮೊದಲು ಮೋಕ್ಷ ಪರಮಪುರುಷಾರ್ಥ ಒಪ್ಕೊಂಡ್ಬಿಡ್ಬೇಕು. ಮೋಕ್ಷ ಕೊಡೋದು ಯಾರು ಅಂದರೆ ವಿಷ್ಣು ಒಬ್ಬನೇ. ಅವನು ಏನು ಮಾಡಿದರೆ ಮೋಕ್ಷ ಕೊಡ್ತಾನೆ, ಅನುಗ್ರಹ ಮಾಡಿದರೆ. ಅನುಗ್ರಹ ಯಾವಾಗ ಮಾಡ್ತಾನೆ, ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ. ಒಂದೊಂದೇ ಸ್ಟೆಪ್ಸ್ ಅವು. ಸರ್ವೋತ್ತಮ ಅಂತ ತಿಳ್ಕೊಂಡು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತೀರಿ. ಸರ್ವೋತ್ತಮ ಅಂತ ತಿಳ್ಕೊಂಡಿದ್ರೆ ಅನುಗ್ರಹ ಮಾಡ್ಬೋದಲ್ಲ, ಎಲ್ಲಿ ಅಂತ ದೃಷ್ಟಾಂತ ಬೇಕು. ದೃಷ್ಟಾಂತ ತಗೊಂಡು ಅಹಲ್ಯ ಜಾರತ್ವಾದ್ಯಪಿ, ಇಂದ್ರದೇವರನ್ನ ಸ್ತೋತ್ರ ಮಾಡ್ಬೇಕಾದ್ರೆ ವೇದ ಮಂತ್ರಗಳಲ್ಲಿ ಅಹಲ್ಯಾಯೇ ಜಾರ ಅಂತ ಸ್ತೋತ್ರ ಮಾಡ್ತಾರೆ. ಜಾರ ಎಂಬ ದೋಷನೋ ಗುಣನೋ, ದೋಷ. ಸೊ ಇಂದ್ರದೇವರಲ್ಲಿ ಜಾರತ್ವ ಹೇಳಿದ್ರು ಕೂಡ ಅವ್ರು ಸಂತೋಷ ಪಡ್ತಾರೆ ಅಂದಮೇಲೆ ದೋಷ ತಿಳ್ಕೊಂಡು ಸಂತೋಷ ಪಡ್ತಾರೆ ಅಂತ ಆಯ್ತಲ್ಲ. ಈ ಪ್ರಶ್ನೆ ಬಂದಾಗ ಅದಕ್ಕೆ ಹೇಳ್ತಾರೆ, ಅಲ್ಲೂ ಕೂಡ ಅವ್ರು ಸಂತೋಷ ಪಡೋದು ಅಹಲ್ಯ ಜಾರತ್ವ ದೋಷ ಅಲ್ಲ ಆದ್ರಿಂದ ಅಂತ ಹೇಳಿದ್ರು. ಅಹಲ್ಯ ಜಾರತ್ವ ಯಾರಿಗೆ ದೋಷ ಅಲ್ಲ, ಇಂದ್ರದೇವರಿಗೆ ದೋಷ ಅಲ್ಲ ಅಂತ ಹೇಳ್ತಾರೆ. ದೋಷ ಅಲ್ಲ ಅಂತ ಯಾರು ಹೇಳಿದರು ಅಂದರೆ, ಅಹಲ್ಯಾಜಾರತ್ವಾದ್ಯಪಿ ದೋಷಕೃತೋಪಿ ತೇ ಬಹುತರೋ ಲೇಪ ನಾಸೀದ್ ಇತಿ ಉತ್ಕರ್ಷಮೇವ ಭಕ್ತಿ. ಅಹಲ್ಯಾಜಾರತ್ವದಿಂದ ಎರಡು ವಿಷಯ ಇದೆ. ಅಹಲ್ಯಾಜಾರತ್ವನ ಇಂದ್ರದೇವರು ತಮಗೆ ಬೇಕು ಅಂತ ಮಾಡಿದ್ದಲ್ಲ, ಯಾತಕ್ಕೆ ಮಾಡಿದರು, ಗೌತಮರ ಉದ್ಧಾರಕ್ಕೋಸ್ಕರ ಮಾಡಿದರು. ಆದ್ದರಿಂದ ಅದು ಅಹಲ್ಯಗೆ ಅಡ್ವಾಂಟೇಜ್. ಅದರಿಂದ ಈ ಗಂಡನಿನ ಪ್ರಮೋಷನ್ ಸಿಕ್ಕರೆ ಹೆಂಡತಿ ಖುಷಿ ಆಗ್ತದೋ ಇಲ್ಲೋ, ಗಂಡನಿಗೆ ಶಿಕ್ಷೆ ತಪ್ಪಿದ್ರೆ ಹೆಂಡತಿ ಖುಷಿ ಆಗುತ್ತೋ ಇಲ್ಲೋ. ಗೌತಮರು ತಪ್ಪು ಮಾಡ್ತಾ ಇದ್ದರು, ಆ ತಪ್ಪಿಗೋಸ್ಕರ ಶಿಕ್ಷೆ ಕೊಡಬೇಕಾಗಿತ್ತು. ಅಹಲ್ಯಾಗಮನ ಅದಕ್ಕೆ ಮಾಡಿದ್ದರಿಂದ ಇಂದ್ರದೇವರು ದೋಷ ಆಗಲಿಲ್ಲ. ಅದು ಆ್ಯಕ್ಚುಲಿ ಗುಣನೇ ಆಯ್ತು ಅವ್ರಿಗೆ. ಅಹಲ್ಯಾಜಾರತ್ವ ಮಾಡಿಯಾದರೂ ಉದ್ಧಾರ ಮಾಡೋಣ, ಯಾರನ್ನ, ಗೌತಮರನ್ನ ಅಂತ ಹೋಗಿದ್ದು ಉದ್ಧಾರದ ಕೆಲಸ. ಆದ್ದರಿಂದ ಅವ್ರಿಗೇನಾಗ ಭಾರಿ ದೋಷ ಬರಬೇಕಾಗಿತ್ತು, ದೋಷ ಬರದಂತೆ ಆಯಿತು. ಯಾಕೆ, ಜಾರತ್ವ ದೋಷ ಬರಲಿಲ್ಲ ಅಂದರೆ ಅಲ್ಲೂ ಕೂಡ ಏನಾಗಿದೆ, ಜಾರತ್ವ ಅನ್ನೋದು ಗುಣ ಆಯಿತೋ ದೋಷ ಆಯಿತೋ, ಗುಣ ಆಯಿತು. ಆದ್ದರಿಂದ ಗುಣಚಿಂತನೆಯಿಂದ ನಮಗೆ ಅನುಗ್ರಹನೇ ಹೊರತು ದೋಷ ಚಿಂತನೆಯಿಂದ ಅಲ್ಲ. ಇನ್ನೊಂದು ಫೇಸ್ ಇದೆ, ಅದೇನು ಅಂದರೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಅಹಲ್ಯಾಜಾರತ್ವ ಇಂದ್ರದೇವರು ದೋಷ ಅಲ್ಲ ಅಂದಮೇಲೆ ಗೋಪಿಜನ ಜಾರತ್ವ ಕೃಷ್ಣನಿಗೆ ದೋಷ ಆಗತ್ತಾ? ಅರ್ಥ ಆಯ್ತಾ? ಈಗ ಇಂದ್ರದೇವರೇನು ಸರ್ವೋತ್ತಮರಲ್ಲ, ಅವರು ಈಶಕೋಟಿ ಪ್ರವಿಷ್ಟರೇ ಅಲ್ಲ, ಜೀವಕೋಟಿ ಪ್ರವಿಷ್ಟರು. ಅವರಿಗೇನೆ ಅಹಲ್ಯಾಜಾರತ್ವ ಗುಣ ಆಗಿರಬೇಕಾದ್ರೆ ಪರಮಾತ್ಮ ಯಾರು? ನಕರ್ಮಣ ವರ್ಧತೆ ನೋಕನೀಯ, ನಿರ್ಲಿಪ್ತ, ಯಾವ ಲೇಪನೂ ಪರಮಾತ್ಮನಿಗಿಲ್ಲ ಅಂತ ಅವನಿಗಾಗಿ ಲೇಪ ಆಗುತ್ತೆ. ಆದ್ದರಿಂದ ಅಹಲ್ಯಾಜಾರತ್ವದ ಎಕ್ಸಾಂಪಲ್ ತಗೊಂಡಾಗ ಕೃಷ್ಣನ ಜಾರತ್ವ ಅಂಬೋದು ಅತ್ಯಂತ ಗುಣನೇ ಹೊರತು ದೋಷ ಅಲ್ವೇ ಅಲ್ಲ. ಆಗ ನೋಡೋದಕ್ಕೆ ಜಾರತ್ವ ದೋಷನೇ, ಆದರೆ ಇಂದ್ರದೇವರಿ ಜಾರತ್ವ ದೋಷ ಯಾತಕ್ಕಾಗಲ್ಲ, ಹಿನ್ನೆಲೆ ನೋಡಿದಾಗ ಗೊತ್ತಾಗ್ತದೆ. ಪೂರ್ವಾಪರ ನೋಡಿದಾಗ ಏನಾಯ್ತದ, ಓ ಸರಿ ಅಂತೇಳಿ. ಅದೇ ರೀತಿಯೇ ಕೃಷ್ಣನಿಗೆ ಜಾರತ್ವ ಯಾತಕ್ಕೆ ದೋಷ ಅಲ್ಲ ಅಂದರೆ ಅವರೆಲ್ಲ ಯಾರು, ಮೊದಲನೇ ಪ್ರಶ್ನೆ. ಅವರೆಲ್ಲ ಯಾರು, ಅಪ್ಸರಿಯರು. ಯಾತಕ್ಕೆ ಅವತಾರ ಮಾಡಿ ಬಂದಿದ್ರು, ಕೃಷ್ಣನ ಸಂಘ ಬೇಕು ಅಂತಲೇ ಬಂದಿದ್ರು. ಕೃಷ್ಣ ಅನುಗ್ರಹ ಮಾಡಿರೋದ್ರಿಂದ ಏನಲ್ಲ ಅದು, ಜಾರತ್ವ ಅಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ಇದೆ, ಡಾಕ್ಟ್ರಿಗೆ ಇಂಜೆಕ್ಷನ್ ಕೊಡ್ತಾನೆ, ಡಾಕ್ಟರ್ ಆಪರೇಷನ್ ಮಾಡ್ತಾನೆ, ಅದು ದೋಷ ಹೋದಲ್ಲ, ಹಿಂಸೆ ಮಾಡೋ ದೋಷ ಹೋದಲ್ಲೋ, ದೋಷ. ಡಾಕ್ಟ್ರ್ ಹಿಂಸೆ ಮಾಡೋದಕ್ಕೆ ಏನು ಮಾಡ್ತಾನೆ, ಕೃತಜ್ಞತೆ ಹೇಳ್ತಾನೆ, ದುಡ್ಡು ಕೊಡ್ತಾನೆ, ಮತ್ತೆ ಇನ್ನೊಂದ್ಸರಿ ತವನ ಹತ್ರ ಹೋಗ್ತಾನೆ. ಯಾತಕ್ಕೆ ಇವೆಲ್ಲ, ಆ ಹಿಂಸೆಯಿಂದ ಏನಿದೆ, ಅಲ್ಲಿ ರೋಗ ವಾಸಿಯಾಗಲಿ ಅನ್ನೋ ಭಾವನೆ. ಆ ಹಿಂಸೆ ಹಿಂಸೆಗೋಸ್ಕರ ಮಾಡಿದ್ದಲ್ಲ, ರೋಗ ವಾಸಿ ಮಾಡಲಿ, ಹೆಚ್ಚು ಹಿಂಸೆ ತಪ್ಪಿಸೋಕ್ಕೋಸ್ಕರ ಮಾಡಿದ ಹಿಂಸೆ. ಆದ್ದರಿಂದ ಹಿಂಸೆ ಅದು ದೋಷ ಆಗದೆ ಗುಣ ಹೇಗಾಗ, ಭಾರಿ ಒಳ್ಳೆಯ ಡಾಕ್ಟ್ರು ಅಂತ ಹೇಳಿ ಹೆಸರು ಬೇರೆ, ಜೊತೆಗೆ ಭಾಳ ಕೀರ್ತಿ ಬೇರೆ ಬರುತ್ತೆ. ಅದೇ ರೀತಿ ಕೃಷ್ಣ ಮಾಡಿರೋದ್ರಿಂದ ದೋಷ ಇಲ್ಲ. ಇದೆಲ್ಲ ಸರಿಯಾಗಿ ತಿಳ್ಕೊಬೇಕು. ಏನೋ ಚಂದ್ರನ ಕೇಸ್ ದೋಷ ಆಯ್ತಲ್ಲ, ಅದಕ್ಕೆ ಒಪ್ಪಲಿಲ್ಲ ಅದನ್ನು. ಆದ್ದರಿಂದ ಅಂಥ ದೋಷ ಕೃಷ್ಣ ಮಾಡಿಲ್ಲ, ಸಿಂಪಲ್ ಅದು. ಅದಕ್ಕೆ ಇಂದ್ರನ ಕೇಸ್ ಕೊಟ್ಟರೆ ಚಂದ್ರನ ಕೇಸ್ ಕೊಡಲಿಲ್ಲ. ಅರ್ಥ ಆಯ್ತಾ? ಈಗ ಇದು ನೋಡಿ, ಅಲ್ಲೇನಾಗಿದೆ, ಇಂದು ಚಂದ್ರನ ಜಾರತ್ವನೇ ಅದು, ದೋಷನೇ ಅದು. ಅದು ಇಂದ್ರದೇವರ ಜಾರತ್ವ, ಜಾರತ್ವ ಅಂತ ಕಾಣುತ್ತೆ, ದೋಷ ಅಲ್ಲ. ಸೊ ದೇವರಲ್ಲಿ ಏನಾದ್ರು ದೋಷಗಳು ಕಂಡ್ರೆ ಏನದು, ದೋಷದಂತೆ ಕಾಣುತ್ತೆ ಹೊರತು ದೋಷ ಅಲ್ಲ. ಆದರೆ ನಮ್ಮಲ್ಲಿ ದೋಷ ಕಂಡಾಗ ಏನೋ ದೋಷನೇ, ದೋಷನೇ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೊಡ್ಡವರಲ್ಲಿ ಕಾಣತಕ್ಕಂಥ ದೋಷ ಏನಲ್ಲ ಅದು, ನಿಜವಾಗ್ಲೂ ದೋಷ ಆಗಿರೋದಿಲ್ಲ. ಆ ಕೇಸ್ ತಗೊಂಡು ಆಚಾರ್ಯ ಕೊಡೋ ದೃಷ್ಟಾಂತಲೇ ಸ್ವಾರಸ್ಯ ಇದೆ. ಹಾ, ಬೇರೆ ಕೊಡಲಿಲ್ಲ ಅವನು. ಬಹುದರಕ ಫಲೋಹ್ಯಸೌ, ಇದ್ರ ಏನಾಗಬೇಕಾಗಿತ್ತು ಗೊತ್ತಾ, ಭಾರಿ ನರಕ ಆಗಬೇಕಾಗಿತ್ತು. ಋಷಿ ಪತ್ನಿ ಆಕೆ, ಅದರಿಂದ ಭಾರಿ ಶಿಕ್ಷೆ ಆಗಬೇಕಾದ್ರೆ ಯಾಕಾಗಲಿಲ್ಲ ಅಂದರೆ ಅವರಲ್ಲಿ ಕಾಮದ ದೋಷವೇ ಇರಲಿಲ್ಲ ಅವರಲ್ಲಿ, ಆದ್ದರಿಂದ ಗುಣ ಆಯಿತು. ತಸ್ಯ ನರೋ ಮಚನ, ಅವರಿಗೆ ತಮಾಷೆ ಅಂದರೆ ಇಂದ್ರದೇವರಿಗೆ ಏನಪ್ಪ ತುಂಬ ದೊಡ್ಡವರು ಅಂಥೇಳಿ ಸ್ವಲ್ಪ ಪನಿಷ್ಮೆಂಟ್ ಕಡಿಮೆ ಮಾಡಿದರು ಅಂದರೆ ಅಲ್ಲ, ತಸ್ಯ ನಲೋಮಚ ನಕ್ಷೀಯತೆ, ಒಂದು ಕೂದಲು ಕೊಂಕಲಿಲ್ಲ ಅಂತ ಹೇಳ್ತಾರೆ. ಇಂದ್ರದೇವರಿಗೆ ಏನಾಗಲಿಲ್ಲ ಅದರಿಂದ ಕೂದಲು ಕೊಂಕಲಿಲ್ಲ. ಅಂದರೆ ಕೃಷ್ಣನಿಗೆ ಏನಾದ್ರು ಆಗುತ್ತಾ ಈಗ, ಕೂದಲು ಕೊಂಕಲಿಲ್ಲ, ಗುಣನೇ ಹೊರತು ದೋಷ ಅಲ್ಲ. ಇದು ಎಲ್ಲಿ ಬಂದಿದೆ? ಇದು ಶ್ರುತ್ಯಂತರಾಚ್ಯ, ಶ್ರುತಿಯಲ್ಲಿ ಬಂದಿರತಕ್ಕಂಥ ಅಂಶ ಇದು, ವೇದೋಕ್ತವಾದ ವಿಚಾರ ಇದು. ಅಂದರೆ ಇಂದ್ರದೇವರು ಮಾಡಿದ ಕೆಲಸ ಅವರಿಗೆ ಗುಣ ಆಯಿತು, ಅವ್ರ ದೋಷ ಆಗಲಿಲ್ಲ ಅನ್ನೋದನ್ನು ವೇದಗಳು ಹೇಳಿರೋದರಿಂದ ಎಂದು ನಾವು ಏನು ಮಾಡಿಕೊಡೋದು, ದೊಡ್ಡವರನ್ನು ವಿಮರ್ಶೆ ಮಾಡಬೇಕಾದ್ರೆ ದೋಷನ ದೋಷ ಅಂತ ತಿಳ್ಕೊಂಡ್ರೆ ತಪ್ಪಲ್ಲ, ದೋಷದಂತೆ ಕಾಣೋದನ್ನು ಗುಣ ಆಗಿದ್ದರೆ ಮಾತ್ರ ದೋಷ ಅಂತ ತಿಳ್ಕೊಬಾರ್ದು. ಕೃಷ್ಣನಲ್ಲಿ ದೇವರಲ್ಲಿ ಯಾವುದೇ ದೋಷ ಕೂಡ, ರಾಮದೇವರು ಸೀತೆ ಹೇಳ್ಕೊಂಡು ದುಃಖಪಟ್ಟರು, ನೋಡೋದಕ್ಕೆ ಅನಿಸುತ್ತೆ ಅಯ್ಯೋ ಪಾಪ ಅನಿಸುತ್ತೆ, ನೀವು ನೋಡೋದು ಕೃಷ್ಣನ ಕಳ್ಕೊಂಡೇ ಇಲ್ಲ, ಅವಾಗ ಏನಾಯಿತು ಅದು ದೋಷ ಆಗಲಿಲ್ಲ, ಗುಣ ಆಯಿತು. ಬಹುತರ ಲೇಪ ಅಪೇಯ ದೀಪಿಕ, ನಾನು ಇಂದ್ರಪ್ರಸಾದ ಕಾಮಃ ಅಹಲ್ಯಾಯೈ ಜಾರ ಇತಿ ತನ್ನಿಂದಾಮೇವ ಕರೋತಿ. ಇಂದ್ರದೇವ ಸ್ತೋತ್ರ ಮಾಡಬೇಕಾದ್ರೆ ಅಹಲ್ಯಾಯೈ ಜಾರ ಅಂತ ಹೇಳ್ತಾರೆ, ನಿಂದೆ ಅಲ್ಲ ಸ್ವಾಮಿ ಅಂತ ಕೇಳಿದರೆ ನಿಂದೆ ಅಲ್ಲ. ಇದಿಷ್ಟು ಆಚಾರ್ಯರ ಮಾತು, ಟೀಕಾರಾಯರ ಮಾತೀಗ. ತತೋ ಭಗ್ನ ವ್ಯಾಪ್ತಿ ಕಮಿದಂ ಅನುಮಾನಮಿತ್ಯತಃ ಅಹಲ್ಯೇತಿ. ಆದ್ದರಿಂದ ಏನಿದು ಭಗ್ನ ವ್ಯಾಪ್ತಿಕಂ, ಏನು ಭಗ್ನ ವ್ಯಾಪ್ತಿಕಂ, ಪ್ರಸಾದ ಬರಬೇಕಾದ್ರೆ ಉತ್ಕರ್ಷ ಜ್ಞಾನದಿಂದ ಬರುತ್ತೆ ಅಂತ ಹೇಳಿದ್ರಲ್ಲ, ನೀಚತ್ವ ಜ್ಞಾನ ಇದು ಅಹಲ್ಯಾಯೇ ಜಾರ ಅಂಬೋದು ಹೇಳ್ತಾರೆ. ಅದು ಎಂಥ ದೃಷ್ಟಾಂತ ಇದು, ವ್ಯಾಪ್ತಿ ಹೋದಂಥದ್ದು, ನೀವು ರಾಂಗ್ ಕೇಸ್ ಕೊಟ್ಟಿದ್ದೀರಿ ಅಂದರೆ ಕೊಟ್ಟಿಲ್ಲ ಅಂತ ವಿಮರ್ಶೆ ಮಾಡ್ತಾರೆ. ಅಹಲ್ಯಾಜಾರತ್ವಾದಿ ಪ್ರತಿಪಾದಕಂ ವಾಕ್ಯಮಪಿ ಉತ್ಕರ್ಷಮೇವ ಭಕ್ತಿ. ಅಹಲ್ಯಾಜಾರತ್ವ ಹೇಳ್ತಕ್ಕಂಥ ವೇದದ ಮಾತು ಇಂದ್ರದೇವರಿಗೆ ಹಿರಿಮೆಯನ್ನೇ ಹೇಳ್ತಾ ಇದೆ. ಯಾತಕ್ಕೆ ದೋಷಕೃತೋಪೀತೆ ಯಹ ತತ್ಫಲಂ ಬಹುತರೋ ಲೇಪಃ ತನಾಸೀತ್ ಇತ್ಯಸ್ಯ ಅರ್ಥಸ್ಯ ಅನೇನ ವ್ಯಂಜನಾದಿತ್ಯರ್ಥಃ. ಸ್ವಾಮಿ ಅಹಲ್ಯಾಜಾರತ್ವ ಮಾಡಿ ನೀವು ಲೋಕೋದ್ಧಾರ ಮಾಡಿದ್ದೀರಿ ಎಂಬ ದೊಡ್ಡ ಗುಣ ಆದ್ದರಿಂದಾಗಿಯೇ ಅದು ದೋಷ ಆಗಲಿಲ್ಲ. ನಮ್ಮಲ್ಲೇ ವ್ಯವಸ್ಥೆ ಉಂಟು, ಅವ್ರು ಕಾಲು ಮುರ್ಕೊಂಡು ಬಂದ ಒಬ್ಬನು, ಗೊತ್ತಾಯ್ತಾ, ಇಬ್ಬರು ಕಾಲು ಮುರ್ಕೊಂಡು ಬಂದವರು, ಒಬ್ಬನಿಗೆ ಸನ್ಮಾನ ಮಾಡ್ತಾರೆ, ಒಬ್ಬನಿಗೆ ಬೈತಾ ಇದ್ದಾರೆ, ಅವನು ನಗ್ತಾ ಇದ್ದಾರೆ ಕಾಲು ಮುರ್ಕೊಂಡಿದ್ದು. ಇವನು ನೋಡಿದ್ರೆ ಸ್ತೋತ್ರ ಮಾಡ್ತಿದ್ದಾರೆ, ಅದಕ್ಕೆ ಇವನು ಕಾಲು ಮುರ್ಕೊಂಡಿದ್ದು ಎಲ್ಲೇ ಹೋಗಿ ಸಿನಿಮಾ ವಾಲ್ ಪೋಸ್ಟ್ ನೋಡ್ತಾ ಬಿದ್ದು ಕಾಲು ಮುರ್ಕೊಂಡ, ಅದು ಹುಚ್ಚ ಅಂತ ಬೈದರು. ಅವನು ಯುದ್ಧಕ್ಕೆ ಹೋಗಿ ಕಾಲು ಮುರ್ಕೊಂಬಂದ, ಏನು ಮಾಡಿದ್ರು ಅದಕ್ಕೆ ಸನ್ಮಾನ ಅವನಿಗೆ. ಅವನು ಕುಂಟ ಅಂತ ಯಾರು ನಕ್ಕರೆ ಬೈದು ಬಿಡ್ತಾರೆ, ಹಾಗೆಲ್ಲ ಬೈಬಿಡ್ರು ಅವನು, ದೊಡ್ಡ ಲೋಕ ತ್ಯಾಗ ಮಾಡಿದ್ದಾನೆ ದೇಶಕ್ಕೋಸ್ಕರ ಅಂತ. ಅದು ಗುಣ ಆಯ್ತು, ಇಬ್ಬರದು ಒಂದೇನೆ. ಆ ದೋಷ ಏನಾಯ್ತು, ಅದು ಗುಣ ಆಯ್ತು. ಇವನದು ದೋಷ ಏನಾಯ್ತು, ನಿಜವಾಗ್ಲೂ ದೋಷ ಆಯ್ತು. ಆದ್ದರಿಂದ ನಿಜವಾಗ್ಲೂ ಕೂಡ ದೋಷ ಗುಣದೋಷ ವಿವರಿಸೆ ಮಾಡಬೇಕಾದ್ರೆ ಏನು ಗೊತ್ತಿರಬೇಕು, ಯಾವಾಗಲೂ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ವಿಮರ್ಶೆ ಮಾಡಿದರೆ ತಪ್ಪೇನೆ. ಯಾತಕ್ಕೆ ಒಬ್ಬನು ಫೇಲ್ ಆ ಪರೀಕ್ಷೆ ಹೋಗಲೇ ಇಲ್ಲ ಪಾಪ, ಏನಾಯ್ತು ಭಾರಿ ಸೀರಿಯಸ್ ಡಿಸೀಸ್ ಹೋಗಲಿಲ್ಲ, ಅವಾಗ ಏನಂತಾರೆ ದಡ್ಡ ಅಂತ ಕರೆಯೋದಿಲ್ಲ ಅವನ್ನ, ಇನ್ನೂ ಪರೀಕ್ಷೆ ಹೋಗಲಿಲ್ಲ, ಓದಿಲ್ಲ ಹೋಗಲಿಲ್ಲ ದಡ್ಡ ಅಂತ ಹೇಳಿದರು. ಅವನ್ನೆಲ್ಲ ಸರಿಯಾಗಿದ್ದಾನೆ, ಅವ್ ಹೋಗಿ ಯಾಕೋ ಭಯ ಅವ್ನಿಗೆ ಹೋದ್ರೆ ಫೇಲ್ ಆಗ್ತೇನೆ ಅಂತೇಳಿ. ಅವನು ಹೋಗದೆ ಇರೋದಕ್ಕೂ ಬುದ್ಧಿವಂತವರು ಭಾರಿ ವ್ಯತ್ಯಾಸ ಇದೆ. ಇವನು ಹೋಗದೆ ಇರೋದು ಗುಣ, ಅವನು ಹೋಗದೆ ಇರೋದು ದೋಷ. ನಾವೆಲ್ಲ ಏನು ತಪ್ಪು ಮಾಡ್ತೀವಿ ಅಂದರೆ, ಪುರಾಣದ ಕಥೆಗಳನ್ನೇ ತುಂಬ ಜನ 100-90 ಜನ ಏನು ಮಾಡ್ತಾರೆ, ಅಪಾರ್ಥ ಮಾಡಿಕೊಂಡು ದೊಡ್ಡವ್ರ ಕಣ್ಣು ನಕ್ಕು ಬಿಡೋದು, ಇಂದ್ರಾದಿಗಳನ್ನು ಅಪಹಾಸ್ಯ ಮಾಡ್ತಾರೆ, ಋಷಿಮುನಿಗಳನ್ನು ಅಪಹಾಸ್ಯ ಮಾಡ್ತಾರೆ, ಹಿಂದಿನ ವಿಚಾರ ತಿಳ್ಕೊಂಡಿರೋದಿಲ್ಲ ಅವರು, ಹಾಗೆ ಮಾಡಿಕೊಡೋದು ಅಂತ ಹೇಳೋದು ಎಲ್ಲ ವಿಮರ್ಶೆಯ ದಾರಿ ಇದೆ. ಇಷ್ಟು ಕೂಡ ಕಥಂ ದೋಷಕೃತೋಪಿತೇ ಆತ ಬಹು ತರಹ ಕುತ ಏತತ್ ಅತ್ಯಂತ ಅಲೌಕಿಕ ಕಲ್ಪನಾತ್ ಏವಂ ಕಲ್ಪನಸ್ಯ ವ್ಯಾಯಸ್ತ್ವಾತ್. ಅತ್ಯಂತ ಅಲೌಕಿಕವಾದ ಕಲ್ಪನೆ ಮಾಡೋದು ಬೇರೆ, ಇದು ಕಲ್ಪನೆ ಮಾಡೋದು ಬೇರೆ. ಏನದು ತತ್ಫಲಂ ಬಹುತರೋ ಲೇಪಃ ಇತ್ಯನೇನ ಇತ್ತೇತತ್ ಕುತಃ ಇತ್ಯತಃ ಬಹುನರಕೆ ಇತಿ. ಏನಾಗಿದೆ, ಬಹುನರಕ ಫಲ, ಅದು ಬಹುನರಕ ಫಲವಾದದ್ದು ದೋಷನೇ ಮಾಡಲಿಲ್ಲ ಅಂದರೆ ಗ್ರೇಟ್ ಆಗಲಿಲ್ಲ. ಆಗ ಅಸೌ ಪರನಾರಿ ದರ್ಶನ ದೋಷ, ಪರನಾರಿ ದರ್ಶನ ದೋಷ ಒಂದು ದೋಷ, ಇನ್ನೊಂದು ಋಷಿಪತ್ನಿಯಾಗಿ ಅನೇಕ ಕಾರಣಗಳಿದೆ, ಮತ್ತು ಭಾರಿ ಯೋಗ್ಯಗಳು ಬೇರೆ, ಒಂದಲ್ಲ ಒಂದು ಬರೀ ಅನೇಕ ಪ್ಲಸ್ ಪಾಯಿಂಟ್ಗಳು. ಇಂದ್ರದೇವರಿಗೆ ಭಾರಿ ದೋಷ ಬರಬೇಕಾಗಿತ್ತು, ಬರಲೇ ಇಲ್ಲ. ಹೀತಿ ಸಕಲ ಧರ್ಮಶಾಸ್ತ್ರ ಪ್ರಸಿದ್ಧಿಂ ದ್ಯೋತಯತಿ. ಒಂದೆರಡು ಧರ್ಮಶಾಸ್ತ್ರ, ಎಲ್ಲ ಧರ್ಮಶಾಸ್ತ್ರಗಳು ಏನು ಹೇಳಿವೆ, ಜಾರತ್ವನ ದೋಷ ಅಂತಲೇ ಹೇಳಿವೆ. ಸ ಲೇಪಃ ತಸ್ಯ ನಾಸೀದಿತ್ತೇತತ್ ಕುತಃ ಇತ್ಯತಃ ತಸ್ಯೇತಿ. ಅದಕ್ಕೆ ಅಲ್ಲ, ನೀವೊಂದು ಪ್ರಶ್ನೆ ಕೇಳ್ಬೋದು, ಲೇಪ ಇಲ್ಲ ಅಂದ್ರೆ ನೀವು ಹೇಳ್ತೀರಿ, ಅದಕ್ಕೇನು ಆಧಾರ ಲೇಪ ಆಯಿತು ಅಂತ ಹೇಳೋಣ ಅಂತ ಕೇಳಿದರೆ, ಯಾವ ಶಾಸ್ತ್ರ ಇಂದ್ರದೇವರು ಅಹಲ್ಯಾಜಾರತ್ವ ಮಾಡಿದರು ಅಂತ ಹೇಳುತ್ತೋ ಅದೇ ಶಾಸ್ತ್ರ ಏನು ಹೇಳುತ್ತೆ, ಅವರಿಗೆ ದೋಷ ಆಗಲಿಲ್ಲ ಅಂತ ಹೇಳುತ್ತೆ. ಅರ್ಥ ಆಯ್ತಾ, ಯಾವ ಶಾಸ್ತ್ರ ಹೇಳೋದು, ಅದೇ ಶಾಸ್ತ್ರ ಹೇಳಿದ ಮೇಲೆ ಒಪ್ಪಿದ್ರೆ ಎರಡು ಒಪ್ಬೇಕು ನೀನು, ಇಲ್ಲದ ಹೋದರೆ ಎರಡು ಒಪ್ಪಿಕೊಡೋದು. ಆ ಅರ್ಥದಲ್ಲಿ ಸರಿಯಾದ ಮಾತು ಇತ್ಯತಃ ತಸ್ಯೇತಿ. ಗೊತ್ತು, ಯಾವುದೇ ವಿಚಾರ ನೋಡಿ, ಒಂದು ಔಷಧಿ ತೊಗೋತೀರಿ, ಮೇಲೆ ಬರೆದಿರ್ತಾನೆ ಡೇಟ್ ಆಫ್ ಎಕ್ಸ್ಪೈರಿ ಅಂತ ಹಾಕಿರ್ತಾನೆ. ನಾವೇನು ಎಕ್ಸ್ಪೈರಿ ಡೇಟ್ ಏನು ಆಧಾರ ನಮಗೆ, ಅದ್ರ ಮೇಲೆ ಬರೆದಿರೋದೇ ಆಧಾರ. ಇನ್ನೊಂದು ಯಾವ್ದಾರು ಹೇಳ್ಬಾರ್ದು, ಯಾಕೆ ಔಷಧಿ ತಗೊಂಡಿದ್ದು ಔಷಧಿನ ಅದ್ರ ಮೇಲೆ ಪ್ರಿಂಟ್ ಮಾಡಿದ್ದಾರೆ, ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್, ಡೇಟ್ ಆಫ್ ಎಕ್ಸ್ಪೈರಿ. ಸೊ ಎರಡು ಕ್ರಮಕ್ಕೆ ಅದೇ ಆದ ಅದೆಲ್ಲ ಸರ್ಟಿಫಿಕೇಟ್ ಒಳಗೆ ಬರೋದಿಲ್ಲ. ಅದಕ್ಕೇನಂತ ಕರೀತಾರೆ, ಉಪಜೀವ್ಯ ಪ್ರಮಾಣ ಸಮ್ಮತಿ. ಯಾವ ಪ್ರಮಾಣದಿಂದ ಒಂದು ವಸ್ತು ನಮಗೆ ಗೊತ್ತಾಗಿದೆಯೋ ಅದೇ ಪ್ರಮಾಣದಿಂದ ಏನಂತ ಗೊತ್ತಾಗಿದೆ, ಅದು ದೋಷರಹಿತ ಅಂತ ಗೊತ್ತಾಗಿರೋದ್ರಿಂದ ಯೋಚನೆ ಇಲ್ಲ. ಇತ್ಯತಃ ತಸ್ಯ ಅಹಲ್ಯಾಧರ್ಷಣೇನ ತಸ್ಯ ಇಂದ್ರಸ್ಯ ಲೋಮಾಪಿ ನ ಕ್ಷೀಯತೆ ಇತ್ಯರ್ಥ. ಲೋಮಕ್ಕೂ, ಲೋಮ ಅಂದರೆ ರೋಮ, ರೋಮಕ್ಕೂ ದೋಷ ಬರಲಿಲ್ಲ, ಕೂದಲು ಕೊಂಕಲಿಲ್ಲ. ಸರಿಯಾಗಿ ಕನ್ನಡದಲ್ಲಿ ಹೇಳಬೇಕಾದ್ರೆ ಕೂದಲು ಕೊಂಕಲಿಲ್ಲ. ಭಾಷ್ಯ ಮುಂದಿನ ಮಾತಿಗೆ, ಯೋ ಮಾವಿಂ ಭ್ರಮದಿರಾಸಾಯ, ರಾಯರೊಂದು ಸ್ವಾರಸ್ಯವನ್ನು ತೋರಿಸ್ತಾರೆ. ಬಹುತರ ಲೇಪ ಆಗಬೇಕಾಗಿತ್ತು ಆಗಲಿಲ್ಲ ಅಂತ ಹೇಳಿದರು. ಹಾಗೆ ಸ್ವಲ್ಪ ಲೇಪ ಆಯಿತು ಅಂತ ಕೇಳಿದರೆ, ಅಲ್ಲ ಎಷ್ಟೋ ಲೋಪ ಆಗಲಿಲ್ಲ ಅನ್ನೋಕ್ಕೆ ಈ ದೃಷ್ಟಾಂತ ಕೊಟ್ಟರು. ತಸ್ಯ ಲೋಮಜನ ಕ್ಷೀಯತೆ ಅಂತ ಯಾತಕ್ಕೆ ಕೇಳಿದರು ಅಂದರೆ ಸ್ವಲ್ಪವೂ ಲೇಪ ಆಗಲಿಲ್ಲ. ಆಚಾರ್ಯ ಮತ್ತೆ ಕಂಟಿನ್ಯೂ ಆಗುತ್ತೆ, ಮತ್ತೆ ದೇವರು ಹೇಳ್ತಾನೆ ಅರ್ಜುನ ಕುರಿತು ಹೇಳೋ ಮಾತಿದು. ಯೋ ಮಾವೇಮಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ, ನನ್ನನ್ನು ಬರೀ ತಿಳಿದ್ರೆ ಮೋಕ್ಷ ಆಗುತ್ತೆ ಅಂತ ಕೃಷ್ಣ ಹೇಳಲಿಲ್ಲ. ಏನಂತ ತಿಳಿಬೇಕು? ಪುರುಷೋತ್ತಮಂ ಜಾನಾತಿ, ನನ್ನ ಪುರುಷೋತ್ತಮ ಅಂತ ತಿಳಿಬೇಕು. ದ್ವಾಮೇಮ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ, ಆ ರೀತಿಯಲ್ಲಿ ಇಬ್ಬರು ಪುರುಷರು, ಕ್ಷರ ಅಕ್ಷರ, ಕ್ಷರರು ಬ್ರಹ್ಮಾದಿ ದೇವತೆಗಳು, ಅಕ್ಷರರು ಮಹಾಲಕ್ಷ್ಮಿ, ಅವರಿಬ್ಬರ ಮೇಲಿದ್ದಾನೆ, ಅದಕ್ಕೆ ಪುರುಷೋತ್ತಮ ಅಂತ ಕರೀತಾರೆ. ಈ ರೀತಿ ತಿಳ್ಕೊಂಡ್ರೆ ಮಾತ್ರ ಅನುಗ್ರಹ ಮಾಡಿ ಮೋಕ್ಷ ಕೊಡ್ತೇನೆ ಹೊರತು, ಸುಮ್ಮನೆ ದೇವರಂತ ಇದ್ದಾನೆ ತಿಳ್ಕೊಂಡ್ರೆ ಮೋಕ್ಷ ಸಿಗೋದಿಲ್ಲ. ದೇವ್ರ ಬಗ್ಗೆ ಏನು ಮಾಡ್ಬೇಕು ನಾವಾಗ? ಇವತ್ತು ಹಿತ್ತಾಳೆ ಪತ್ರ ತಗೊಳ್ತಾನೆ, ಭಾರಿ ಪರೀಕ್ಷೆ ಮಾಡೋಕೆ ಹೋಗ್ತಾರೆ ಅದನ್ನು, ಅದು ಚಿನ್ನ ತಗೋತಾನೆ, ಅವಾಗೇನು ಮಾಡ್ತಾನೆ? ಭಾರಿ ಪರೀಕ್ಷೆ ಮಾಡ್ತಾನೆ. ಅರ್ಥ ಆಯ್ತಾ? ಚಿನ್ನ ತಗೋಬೇಕಾದ್ರೆ ತುಂಬ ಪರೀಕ್ಷೆ ಮಾಡ್ತಾನೆ, ಅಥೆಂಟಿಕ್ ಶಾಪ್ಗೆ ಹೋಗ್ತಾನೆ, ಅದನ್ನು ಕೂಡ ಮಾರ್ಕ್ ನೋಡ್ತಾನೆ, ರಿಸೀಟ್ ಕೇಳ್ತಾನೆ, ಎಲ್ಲ ಮಾಡ್ತಾನೆ. ರಸೀದಿ ಕೊಡಲಾಗುವುದಿಲ್ಲ ಅಂತ ತಗೊಳ್ಳೋದಿಲ್ಲ ಹೊರಟು. ಆ ಮಾತೆಲ್ಲ ಏನಿದೆ? ರಸೀದಿ ಕೊಡೋದಿಲ್ಲ ಅಂದರೆ ಮಾತೆಲ್ಲ ಏನಿದೆ? ಡೌಟ್ ಇದೆ ಅಂತ ಅರ್ಥ. ಆದರೆ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾನೆ. ಇತ್ತಾಳೆ ಪಾತ್ರೆ ತೊಗೊಂಡಿದ್ದಕ್ಕೆ ಅವೆಲ್ಲ ಕೇಳ್ತಾ ಕೂತ್ಕೊಂಡ್ರೆ ತಳ್ಕೊಂಬಂದಿರ್ತಾನೆ ಗಾಡಿ ಒಳಗೆ, ಆ ರಿಸೀಟ್ ಬಗ್ಗೆ ಎಲ್ಲಿ ತಂದಿರ್ಬೇಕು ಅವನು, ಅದು ಬೇಕಾದ್ರೆ ತೊಗೊಳ್ಳಿ ಸಾಕಾಡ್ಬಿ ಅಂತ ಹೋಗಿಬಿಡ್ತಾನೆ. ಇವನು ಅಷ್ಟೇ, ಹೋದರೆ 100 ರೂಪಾಯಿ, ಬಂದರೆ ಲಾಭ, ಅಲ್ಲಿ ಆದರೆ ಹೋದರೆ 1000 ರೂಪಾಯಿ, ಲಕ್ಷಾಂತರ ರೂಪಾಯಿ. ಅರ್ಥ ಆಯ್ತಾ? ಈ ಯಾತಿಗೆ ಹೇಳಿದ್ದು ಅಂದರೆ ಸುವರ್ಣ ಪರೀಕ್ಷೆ ಮಾಡ್ತಾನೆ, ಶಾಸ್ತ್ರನ ಪರೀಕ್ಷೆ ಮಾಡಬೇಕು ಯಾವಾಗಲೂ. ಕಣ್ಣು ಕತೆ ಕಾದಂಬರಿ ಸೀರಿಯಸ್ ಆಗಿ ಓದೋದು, ಶಾಸ್ತ್ರನ ಲೈಟ್ ಆಗಿ ಓದಿಬಿಡೋದು, ಹಾಗೆ ಮಾಡಬಾರ್ದು. ಶಾಸ್ತ್ರ ಹೇಗೆ ಓದಬೇಕು? ಅವ್ರು ಸೀರಿಯಸ್ನೆಸ್. ಟೆಕ್ಸ್ಟ್ ಬುಕ್ ಓದಬೇಕಾದ್ರೆ ವರ್ಡ್ ಬೈ ವರ್ಡ್ ಓದಬೇಕು, ಕತೆ ಕಾದಂಬರಿ ಓದಬೇಕಾದ್ರೆ ಅದು ಓದಲೇಬಾರ್ದು. ಅಕಸ್ಮಾತ್ ಓದಿದ್ರೆ ಏನು ಮಾಡ್ಬೇಕಂದ ಬಿಸಾಕಾಗಿ ಓದಬೇಕು, ಹೊರತು ಸೀರಿಯಸ್ ಆಗಿ ಓದಬಾರ್ದು. ನಮ್ಮ ಜನ ಲೌಕಿಕದ ಬಗ್ಗೆ ಭಾರಿ ಸೀರಿಯಸ್ ಆಗಿ ಯೋಚನೆ ಮಾಡ್ತಾರೆ. ಶಾಸ್ತ್ರದ ಬಗ್ಗೆ ಬಂದಾಗ ಅವು ಏನು ಹೇಳಿದ್ರೆ ಅಂತ ದೇವರು ಸಾಕು, ಆ ರೀತಿ ಅನ್ಬಾರ್ದು. ಸರಿ, ತಕ್ಷಣ ಡೌಟ್ ಬಂತು ತಕ್ಷಣ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ರೋಗ ಬಂದಾಗ ಹೇಗೆ ತಕ್ಷಣ ವಾಸಿ ಮಾಡ್ಕೋಬೇಕು, ಸಮಸ್ಯೆ ಬಂದರೆ ತಕ್ಷಣ ಕಳ್ಕೋಬೇಕು. ಆ ರೋಗ ಬಿಟ್ಟರೆ ಏನು ಮಾಡುತ್ತೆ? ಅದು ರೋಗ ಬೆಳೀತಾ ಬೆಳೀತಾ ಹೋಗಿ ಬಣ್ಣ ಇನ್ಕ್ಯೂರಬಲ್ ಆಗಿಬಿಡುತ್ತೆ. ಡೌಟ್ ಏನು ಮಾಡುತ್ತೆ? ಡೌಟ್ ಮನಸ್ಸಲ್ಲಿ ಬಂತು ದೇವ್ರ ಬಗ್ಗೆ, ರಾಮದೇವರು ಸೀತೆಗಳನ್ನು ಓಡಾಡಿಬಿಟ್ರು ಅಂತ ಓದ್ದ ಪುರಾಣ ಕೇಳಿಬಿಟ್ಟ. ಬಂದು ಬರೋದೇ ದೇವ್ರ ಪೂಜೆ ಕೂತ, ತಲೆಯಲ್ಲದೇ ಕೂತ್ಬಿಟ್ಟಿದೆ, ದೇವ್ರ ಅಭಿಷೇಕ ಮಾಡೋಕ್ಕಾಗ್ತಾ ಇಲ್ಲ ಅವನಿಗೆ. ಯಾತಕ್ಕೆ? ಯಾರು ನಾವು ಅನ್ಯಥಾ ಶರಣಂನಾಸ್ತಿ ಅಂತೇವೆ, ಆತನಿಗೆ ಪಾಪ ಗತಿ ಇಲ್ಲ, ನಾವೇನು ಮಾಡೋಕ್ಕೆ ಸಾಧ್ಯ? ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಅವನಿಗೆ. ತಕ್ಷಣ ಏನು ಮಾಡಬೇಕದನ್ನ? ಶಾಸ್ತ್ರ ಕೇಳ್ಕೊಂಡ. ಓ, ರಾಮದೇವರ ಹಾಗ ಕಳ್ಕೊಂಡೇ ಇಲ್ಲ, ದುಃಖನೂ ಇಲ್ಲ. ಆಗ ಏನಾಯ್ತು ಅಲ್ಲಿಗೆ? ನಿಶ್ಚಿಂತೆ ಇಲ್ಲ, ಅಫೆಕ್ಟ್ ಆಗುತ್ತೆ ನಮ್ಗೆ. ನಮ್ಗೆ ಯಾಕೆ ಅಫೆಕ್ಟ್ ಆಗಲ್ಲ? ದೇವ್ರ ಪೂಜೆ ಮಾಡಿರ್ತಾರೆ, ಅಫೆಕ್ಟ್ ಆಗುತ್ತೆ ಅವನಿಗೆ. ದೇವ್ರ ಪೂಜೆ ಮಾಡೋನಿಗೆ ಆಗುತ್ತೆ. ಈ ಊಟ ಕೂತಿರ್ತಾರೆ, ಅಲ್ಲಿ ಹಲ್ಲಿ ಬಿದ್ದಿತ್ತು ಅಂತ ಹೇಳಿ ತಕ್ಷಣ ಏನು ಮಾಡ್ತಾನೆ? ಆಗ ಗಾಬರಿ ಆಗ್ಬಿಡ್ತಾನೆ. ಯಾತಕ್ಕೆ ಬಿದ್ದು? ನನಗೇನಂತಾನೆ? ನಾನು ತಾಯೇ ಸಾಯತ್ತಾನು. ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾನೆ. ಅದಕ್ಕೆ ಶಾಸ್ತ್ರ ವಿಚಾರದಲ್ಲಿ ಸ್ವಲ್ಪ ಕೂಡ ಏನಿರಬಾರ್ದು, ಕನ್ಫ್ಯೂಷನ್ ಇರಬಾರ್ದು, ಡೌಟ್ ಇರಬಾರ್ದು. ಆ ಥರ ಪ್ರಯತ್ನ ಪಡಬೇಕು. ಲೋಕದ ವಿಚಾರದಲ್ಲಿ ಇಗ್ನೋರ್ ಮಾಡಿ, ಏನು ದೊಡ್ಡ ವಿಚಾರ ಅಲ್ಲ. ಅದಕ್ಕೋಸ್ಕರ ಟೀಕಾರ ಬಿಡಿಸಿ ಬಿಡಿಸಿ ಹೇಳ್ತಾರೆ, ಯೋ ಮಾವಿಂ ಅಸಮ್ಮೂಢ ಮೂಢ ಸಮ್ಮೂಢ ಅಸಮ್ಮೂಢ. ಅದು ಸ್ವಲ್ಪವೂ ದಾರಿ ತಪ್ಪದೆ ನೋಡಬೇಕು. ಮೌಢ್ಯದಿಂದ ನೋಡಬಾರ್ದು, ಭಕ್ತಿಯಿಂದ ನೋಡಬೇಕು. ಮೌಢ್ಯ ಬೇರೆ, ಭಕ್ತಿ ಬೇರೆ. ಭಕ್ತಿಯಲ್ಲಿ ಬ್ಯಾಕ್ಗ್ರೌಂಡ್ ಜ್ಞಾನ ಇರ್ತದೆ, ಮೌಢ್ಯದಲ್ಲಿ ಅಜ್ಞಾನ ಇರುತ್ತೆ. ಆದ್ದರಿಂದ ಹಾಗೆ ಮಾಡಬಾರ್ದು. ಭಗವತ್ ಪ್ರಸಾದ ತತ್ಕೃಷೋ ತತ್ ಗುಣೋತ್ಕರ್ಷ ಜ್ಞಾನ ಸಾಧ್ಯ ಇತ್ತೇತತ್ ನ ಇತ್ತೇತತ್ ನಾ ಕೇವಲ ಅನುಮಾನ ಸಿದ್ಧ. ಅದಿರಲಿ, ನಾಳೆ ದಿವಸ ಅದು ಮುಂದುವರ್ಸ. ಬರೀ ಇದೇ ವಿಚಾರ ಸಮರ್ಥನೆ. ಆಚಾರ್ಯ ತುಂಬ ಪ್ರಮಾಣಗಳನ್ನು ಕೊಟ್ಟುಬಿಟ್ಟು ಬಿಟ್ಟು ಸರ್ವೋತ್ತಮತ್ವನ ಬಹಳ ಅಪೂರ್ವ ರೀತಿಯಲ್ಲಿ ಸಾಧನೆ ಮಾಡ್ತಾರೆ. ಆ ಭಾಗ ಮುಂದುವರಿಯುತ್ತೆ ನಾಳೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿ ಕವಯೇ ಬುಧ್ಯಂತಿ ಯಂ ಸೂರಯಃ.